ಅತ್ಯಂತ ಮುನಿಗಳಲ್ಲ, ಸಾಕ್ಷಾತ್ ಭಗವಂತ ಅವರು. ಭಗವಂತನ ಮತ್ತೊಂದು ರೂಪವೇ ವೇದವ್ಯಾಸ ದೇವರು. ಅದಕ್ಕೆ ಹೇಳ್ತಾರೆ ವ್ಯಾಸಾಯ ವಿಷ್ಣು ರೂಪಾಯ, ಪುರಾಣದ ಮಾತದು ಬಂದು ವ್ಯಾಸಾಯ ವಿಷ್ಣು ರೂಪಾಯ, ವಿಷ್ಣುವೇ ವ್ಯಾಸರೂಪಿಣೇ ಅಂತ ಹೇಳ್ತಾರೆ. ವ್ಯಾಸರು ಅಂದ್ರೆ ವಿಷ್ಣು, ವಿಷ್ಣು ಅಂದ್ರೆ ವ್ಯಾಸರು. ಅವರು ಇಂಥ ಮಾತನ್ನ ಕೇಳಬೇಕಾದ್ರೆ, ಸಾಮಾನ್ಯವಾಗಿರ್ತಕ್ಕಂಥ ಪದಾರ್ಥ ಕೇಳಬೇಕಾದ್ರೆ ನಮಗೆ ಸಾಧ್ಯ ಇಲ್ಲ. ಮಹಾಭಾರತದಂಥ ಯುದ್ಧವನ್ನ ನೀ ನೋಡ್ತೀಯೋ ಕೇಳ್ತೀಯೋ ಅಂತ ಹೇಳಿದ ತಕ್ಷಣ ಋತರಾಷ್ಟ್ರ ಯೋಚನೆ ಮಾಡಿದನಂತೆ. ನನ್ಗೆ ಯಾವ್ದು ಒಳ್ಳೆಯದು ಅಂತ ಯೋಚನೆ ಮಾಡಿ ಕೇಳಿದನಂತೆ ಅವನು, ವೇದವ್ಯಾಸರೇ ನನಗೆ ಯುದ್ಧ ನೋಡಲಿಕ್ಕೆ ಇಷ್ಟ ಇಲ್ಲ, ಯುದ್ಧ ಕೇಳಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದ. ಯುದ್ಧ ನೋಡಲಾರೆ ನೀವು ತೋರಿಸಬಹುದು, ಆದರೆ ನಾನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಯಾತಕ್ಕೆ ಅಂದರೆ ಅವನಿಗೆ ಗೊತ್ತವನಿಗೆ, ಯಾಕೆಂದ್ರೆ ಯುದ್ಧದಲ್ಲಿ ಯಾವಾಗಲೂ ಕೂಡ ಮುಂದೇನಾಗುತ್ತೆ ಗೊತ್ತಿದೆ ಅವನ ಮನಸ್ಸು. ಎರಡು ದುಃಖ ಇದೆ, ಒಂದು ಬಲದಲ್ಲಿ ಭೀಮನ ಬಲದ ಮುಂದೆ ತಮ್ಮ ಮಕ್ಕಳು ಏನೂ ಅಲ್ಲ, ನೀತಿ ನ್ಯಾಯ ಅಂತೂ ಇಲ್ಲೇ ಇಲ್ಲ, ಮಾರಲ್ ಕರೇಜ್ ಇಲ್ಲ, ಫಿಸಿಕಲ್ ಸ್ಟ್ರೆಂತ್ ಇಲ್ಲ. ಇನ್ನೇನು ಮಾಡಬೇಕು ಅವನು? ಫಿಸಿಕಲ್ ಸ್ಟ್ರೆಂತ್ ಇಲ್ಲ, ಮಾರಲ್ ಕರೇಜು ಇಲ್ಲ ಅಂದ್ರೆ ತನ್ನ ಮಕ್ಕಳು ಸಾಯ್ತಾರೆ ಗೊತ್ತವನಿಗೆ, ತನ್ನ ಮಕ್ಕಳು ಸಾಯ್ತಾರೆ. ಸಾಯೋದನ್ನ ಗೆಲ್ಲೋ ಆಸ್ತಿ ಇದ್ರೆ ನೋಡಬಹುದು, ಸೋಲೋದನ್ನೇ ನೋಡಬೇಕು. ಅದಕ್ಕೆ ಹೇಳಿದನಂತೆ, ಕ್ರಿಕೆಟ್ ಆಡ್ತಿರ್ತಾರೆ ನಮ್ಮವರೇನೆ, ಸೋಲೋ ಚಾನ್ಸ್ ಬಂದ ತಕ್ಷಣ ಆಫ್ ಮಾಡಿಬಿಡ್ತಾರೆ ಟಿವಿನ, ನೋಡ್ಲಿಕ್ಕೆ ಆಗುತ್ತೆ. ಮೊದಲೇ ಆನ್ ಮಾಡೋದಿಲ್ಲ ಪಾಪ, ಗ್ಯಾರಂಟಿ ಸೋತಾನಂತ ಗೊತ್ತಿರ್ತಾರೆ. ಒಂದು ಸ್ಟೇಜ್ ಬಂದಾಗ ಸೋಲುತ್ತೆ ಅಂತ ಗೊತ್ತಾದಾಗ ಆಫ್ ಮಾಡಿಬಿಡ್ತಾರೆ. ಆದ್ರೆ ಜೀವನ ಇಲ್ಲೋದಿಲ್ಲ, ಕುತೂಹಲ ಇರುತ್ತಲ್ಲ, ಆಂಗ್ಸೈಟಿ. ಯಾರಾದ್ರೂ ಕೇಳ್ತಾರೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ, ತಮಾಷೆ ನೋಡಿ. ಸೈಕಾಲಜಿ ಅದೇನೆ ಈ ಮಾತು ಅರ್ಥ ಮಾಡಿಕೊಂಡು, ಉತ್ತರಾಷ್ಟ್ರದ ಸೈಕಾಲಜಿ ಇಂಥದ್ದೇ ಸೈಕಾಲಜಿ. ಅವನು ನೋಡಲಾರ ಕೇಳದೆ ಇರಲಾರ, ಯಾವಾಗಲೂ ಅಷ್ಟೇನೆ. ತಮ್ಮ ಮಕ್ಕಳಿಗೆ ಆಪರೇಷನ್ ಆಗ್ಬೇಕಾದ್ರೆ ಯಾವ ತಂದೆ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಡಾಕ್ಟರ್ ಕೂಡಲಿಕ್ಕೆ ಇಷ್ಟಪಡೋದಿಲ್ಲ, ಅವರನ್ನ ಇವರು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವರು ಇಷ್ಟಪಡೋದಿಲ್ಲ. ಯಾಕಂದ್ರೆ ಆಪರೇಷನ್ ಮಾಡಿ ಬಿಡೋದೆಲ್ಲ ಕುಡಿಸ್ಬಿಟ್ರೆ ಕಾಯ್ಕೊಂಡು ಕೂತಿರ್ತಾರೆ ಪಾಪ, ಏನಾಯ್ತು ಕೇಳಬೇಕು ಅಂತ ಕಾಯ್ಕೊಂಡೇ ಕೂತಿರ್ತಾರೆ. ಅಂದ್ರೆ ಯಾವಾಗ ದುಷ್ಟ ತಮಗೆ ಅತ್ಯಂತ ಪ್ರಿಯರಾದವರಿಗೆ ಕೆಡಕಾಗತ್ತೆ ಅನ್ನೋದನ್ನು ನೋಡ್ಲಿಕ್ಕೆ ಮನುಷ್ಯ ಇಷ್ಟ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳುತ್ತಾರೆ ಯುದ್ಧಸ್ಯ ವಾರ್ತಾರಮ್ಯ, ಯುದ್ಧದ ವಾರ್ತೆ ರಮ್ಯ ಅಂತ ಹೇಳುತ್ತಾರೆ. ಯುದ್ಧದ ದರ್ಶನ ರಮ್ಯ ಅಲ್ಲ, ಯುದ್ಧದ ವಾರ್ತೆ ರಮ್ಯ. ದರ್ಶನ ಮಾಡ್ಬೇಕಾದ್ರೆ ನಮಗೆ ಲೇಟ್ ಬಿಡ್ಕೋದು ಭಯ ಇರುತ್ತೆ, ಹೊರದಾಟ ನೋಡ್ತಿರ್ಬೇಕಾದ್ರೆ ಓಡೋಗ್ಬಿಡ್ತೇವೆ, ದೂರ ಇದ್ದು ನೋಡ್ತಾ ಇರ್ತಾನೆ ಮತ್ತೆ ತಮಾಷೆ. ಅಲ್ಲಿ ಹತ್ತಿರ ನೋಡಿ ಏಟು ಬಿದ್ದರೆ ಕಷ್ಟ ಅಂತ ಹೇಳ್ಬಿಟ್ಟು ಪೂರ್ತಿ ಓಡೋಗೋದಿಲ್ಲ, ಪೂರ್ತಿ ಬಿಡೋದೇ ಇಲ್ಲ, ಗೊಂದಲದ ಸನ್ನಿವೇಶ. ಯುದ್ಧದ ವಾರ್ತೆ ಬಹಳ ರಮ್ಯ, ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದೆ ನಾನು. ಆಗ ವೇದವ್ಯಾಸರಂದ್ರಂತೆ, ಧೃತರಾಷ್ಟ್ರ ಆಯ್ತು ನಿನ್ನ ಕೇಳಿಸ್ತೇನೆ ಅಂತ ಹೇಳ್ತಾನೆ. ನಿನ್ನ ಕೇಳಿಸ್ತೇನೆ, ಯಾರ ಕೈಲಿ ಕೇಳಿಸ್ಬೇಕೀಗ? ಇವನೇನ ನೋಡ್ತೇನೆ ಅಂತ ಹೇಳಿಬಿಟ್ರೆ ಸಮಸ್ಯೆ ಸಿಂಪಲ್ ಆಗಿರೋದು, ಅಲ್ಲಿ ಕಣ್ಣು ಕೊಟ್ಟರೆ ಮುಗಿದೋಗ್ತಿತ್ತು ಅಷ್ಟೇ, ಅಲ್ಲಿ ಕಣ್ಣು ಕೊಟ್ಟರೆ ನೋಡಿಬಿಡ್ತಿದ್ದ. ಈಗ ಹಾಗಲ್ಲ, ಸಮಸ್ಯೆ ದೊಡ್ಡದಾಯ್ತು ಈಗ. ಯಾಕೆಂದ್ರೆ ಇನ್ನೊಬ್ಬನಿಗೆ ಕಣ್ಣು ಕೊಟ್ಟು ಅವನಿಗೆ ಬಾಯಿ ಕೊಟ್ಟು ಹೇಳ್ಬೇಕು, ಮತ್ತೆ ಇನ್ನೊಬ್ಬನಿಗೆ ಎರಡು ಕೊಡಬೇಕೀಗ, ನೋಡ್ಲಿಕ್ಕೆ ಕಣ್ಣು, ಹೇಳೋದಕ್ಕೆ ಬಾಯಿ. ಅದಕ್ಕೆ ಯಾರಿಗೆ ಕಣ್ಣು ಕೊಡಬೇಕು, ಯಾರಿಗೆ ಬಾಯಿ ಕೊಡಬೇಕು? ವೇದವ್ಯಾಸರಂತಹ ಜ್ಞಾನಿಗಳು ಸಿಗೋದಿಲ್ಲ, ಅದಕ್ಕೆ ಭಗವಂತ ಅಂತ ಕರೆದಿದ್ದು. ಯಾರಿಗೆ ಕಣ್ಣು ಕೊಡಬೇಕು? ವಿದುರ ಇದ್ದಾನೆ, ವಿದುರನಿಗೆ ಕಣ್ಣು ಕೊಡಬಾರ್ದೆ? ವಿದುರನಿಗೆ ಕಣ್ಣು ಕೊಡೋದಿಲ್ಲ. ಬೇಕಾಷ್ಟೇ ಅಂತ ಕೊಡುವ ಗಾಂಧಾರಿಗೆ ಕಣ್ಣು ಕೊಡ್ಬೋದು, ಬೇಕಾದ್ರೆ ಹೆಂಡತಿ ನೀನೇ ಹೇಳಂತೂ ಕೊಡ್ಬೋದಲ್ಲ. ಬೇಕಾದ್ರೆ ಕಣ್ಣಿತ್ತು ಅವಳಿಗೆ ಬಟ್ಟೆ ಬಿಚ್ಚಿದ್ರೆ ಮುಗೋಗ್ತಿತ್ತು ಅಷ್ಟೇ. ಕೃಷ್ಣ ಯಾರಿಗೆ ಕಣ್ಣು ಕೊಟ್ಟರು ವೇದವ್ಯಾಸ ದೇವರು ಅಂದ್ರೆ, ಸಂಜಯನಿಗೆ ಕಣ್ಣು ಕೊಟ್ಟರು. ಸಂಜಯನಿಗೆ ಕಣ್ಣು ಕೊಡ್ತಾರೆ, ಇವನಿಗೆ ಕೊಡೋದು, ಬೇರೆ ಯಾರಿಗೂ ಕೊಡೋದಿಲ್ಲ. ಯಾತಕ್ಕೆ ಅಂತ ಸಮಸ್ಯೆ. ವಿದುರನಿಗೆ ಕೊಟ್ಬಿಟ್ಟಿದ್ರೆ, ವಿದುರನಿಗೆ ಹೇಳಿ ಪ್ರಾಕ್ಟೀಸ್ ಇದೆ ಈಗಾಗಲೇನೆ. ವಿದುರನೀತಿ ಹೇಳಿದ ಪುಣ್ಯಾತ್ಮವನು ಪಾಪ, ಧೃತರಾಷ್ಟ್ರನಿಗೆ ಹೇಳಿದವನು, ಸಾಕ್ಷಾತ್ ಧೃತರಾಷ್ಟ್ರನ ತಮ್ಮ, ಅವನಿಗೆ ಕಣ್ಣು ಕೊಡಬಹುದಾಗಿತ್ತಲ್ಲ. ಭಗವಂತ ವೇದವ್ಯಾಸರ ಅವನಿಗೆ ಕಣ್ಣು ಕೊಡೋದಿಲ್ಲ. ಯಾತಕ್ಕೆ ಅಂದ್ರೆ ಬಹಳ ಸರಳವಾದ ಕಾರಣ, ಧೃತರಾಷ್ಟ್ರನಿಗೆ ಗೊತ್ತಿಲ್ಲ, ವೇದವ್ಯಾಸರಿಗೆ ಗೊತ್ತಿದೆ. ವಿದುರನಿಗೆ ಕಣ್ಣು ಕೊಟ್ಟು ಅವನು ಹೇಳ್ತಾ ಹೋಗಿಬಿಟ್ರೆ ಅವ್ನು ಹೇಳೋದೆಲ್ಲ ಏನು, ಪಾಂಡವರ ಜಯ ಹೇಳ್ತಾ ಹೋಗ್ತಾರೆ, ಪಾಂಡವರು ಗೆದ್ದದ್ದು ಹೇಳ್ತಾ ಹೋಗ್ತಾರೆ. ನಡೆಯೋರು ಅದೇನೆ, ಪಾಂಡವರಿಗೆ ಜಯ, ಜಯೋಸ್ತು ಪಾಂಡವಾನಮಂತನೆ ಭೀಷ್ಮರ ಯುದ್ಧ ಮಾಡಿದ್ದು ಕೂಡ ಸತತ ಅವರೇ ಗೆಲ್ತಾ ಇರೋದು. ವಿದುರ ಹೇಳ್ತಾ ಹೋಗ್ತಾನೆ, ಧೃತರಾಷ್ಟ್ರ ಏನು ತಿಳ್ಕೊತಾನೆ ಗೊತ್ತಾ, ಇವನು ಪಾಂಡವರ ಕಡೆ ಇವನು ಸುಳ್ಳು ಹೇಳ್ತಾನೆ ಏನು ಅಂತ ಭಯ ಸಂಶಯ ಬರುತ್ತೆ ಅವನು, ಸುಮ್ಮನೆ ಹೇಳ್ತಾನೋ ಸಂಶಯ. ಆ ದೃಷ್ಟಿಯಿಂದ ಅವನಿಗೆ ಅಪನಂಬಿಕೆ ಉಳ್ಕೊಂಡ್ಬಿಡುತ್ತೆ. ಹಾಗೆ ಅದಕ್ಕೆ ಯಾರ ಎಲ್ಲಿ ಯಾರ ಬಾಯಲ್ಲಿ ನಾವು ಕೇಳಬೇಕು, ಆಪ್ತತೆ ನಮಗೆ ನಿಶ್ಚಯವಾಗಿದೆ ಅವ್ರ ಬಾಯಲ್ಲಿ ಕೇಳಬೇಕು. ವಿದುರ ಒಬ್ಬ ನಿಷ್ಠುರವಾದಿ ಅಂತ ಧೃತರಾಷ್ಟ್ರ ಗೊತ್ತು, ವಿದುರ ತಮ್ಮನಾಗಿದ್ದರೂ ಕೂಡ ನಿಷ್ಠುರವಾದಿ. ಅವನು ಬಾಯಲ್ಲಿ ಬಂದಾಗ ಅವನು ಪಾಂಡವರ ಬಗ್ಗೆ ಒಲವು ತೋರಿಸಿ ಅನ್ನೋದು ಸಂಶಯ ಪಡಬಹುದು, ಅದಕ್ಕೆ ಅವನಿಗೆ ಕಣ್ಣು ಕೊಡಬಾರದು. ಗಾಂಧಾರಿ ಕೊಟ್ಟುಬಿಟ್ರೆ ಹೆಂಡತಿ ಗಂಡನ ಸ್ವಭಾವ ಅವಳ ಸ್ವಭಾವ ಒಂದೇ ಇದೆ ಈಗಾಗಲೇನೆ. ಆದ್ರಿಂದ ಅವಳು ಸಹ ನೋಡ್ಲಕ್ಕೂ ಇಷ್ಟಪಡೋದಿಲ್ಲ, ಪ್ರಾಮಾಣಿಕ ಹೇಳ್ತಾಳು, ಸಂಶಯವೂ ಬರುತ್ತೆ ಅವಳ ಬಗ್ಗೆ, ಅದೂ ಬೇಡ. ಯಾರಿಗೆ ಕೊಡಬಹುದು ಈಗ? ಅದಕ್ಕೆ ಸಂಜಯನೇ ಕೊಟ್ಟರಂತೆ. ಅರ್ಥ ಮಾಡ್ಕೋಬೇಕು, ಭಗವದ್ಗೀತೆ ಓದೋದಕ್ಕಿಂತ ಮುಂಚೆ ಇವೆಲ್ಲ ಹಿನ್ನೆಲೆ ಗೊತ್ತಿಲ್ಲದೆ ಹೋದರೆ ಸ್ವಾರಸ್ಯ ಗೊತ್ತಾಗೋದಿಲ್ಲ. ಸಂಜಯನಿಗೆ ಕೊಟ್ಟರಂತೆ ದಿವ್ಯಜ್ಞಾನವನ್ನು, ದಿವ್ಯ ದೃಷ್ಟಿಯನ್ನು ಕೊಟ್ಟು, ಸಂಜಯ ನೀನು ನೋಡಿ ಇವರಿಗೆ ಹೇಳು ಅಂತ ಹೇಳ್ತಾರೆ. ನೀನು ನೋಡಿ ಇವರಿಗೆ ಹೇಳು. ನಮಗೆ ಆಶ್ಚರ್ಯ, ಸಂಜಯನಿಗೆ ಯಾಕೆ ಕೊಡಬೇಕಾಗಿತ್ತು? ಅದಕ್ಕೆ ಕಾರಣ ಇಷ್ಟು, ತುಂಬಾ ಜನಕ್ಕೆ ಸಂಜಯ ಯಾರು ಅಂತ ಗೊತ್ತಿಲ್ಲ. ಮಹಾಭಾರತವನ್ನು ಪೂರ್ತಿ ಹೋದ ಪ್ರಸಂಗ ಜನಕ್ಕೆ ಬರೋದಿಲ್ಲ, ಹೀಗಾಗಿ ಸಂಜಯ ಅಂತ ಹೆದರಿಕೆ ಬೀಳುತ್ತೆ ಹೊರತು ಅವನ ಹಿನ್ನೆಲೆ ಗೊತ್ತಿರೋದಿಲ್ಲ. ಧೃತರಾಷ್ಟ್ರ ರಾಜನ ತಂದೆ ವಿಚಿತ್ರ ವೀರ್ಯ ರಾಜ, ಅವನ ಅಕಾಲ ಮೃತ್ಯುವಿಗೆ ಒಳಗಾದ, ವೇದವ್ಯಾಸರ ಅನುಗ್ರಹದಿಂದ ಅವನು ಹುಟ್ಟಿದ. ಆದರೆ ತಂದೆ ಮಾತ್ರ ವಿಚಿತ್ರ ವೀರ್ಯನೇ, ಅವನ ಹೆಂಡತಿಯೇ ಅಂಬಿಕಾ ಅಂಬಾಲಿಕಾ ಅಂತ ಇಬ್ಬರು, ಅಂಬಿಕೆಯ ಮಗ ಧೃತರಾಷ್ಟ್ರ, ಅಂಬಾಲಿಕೆಯ ಮಗ ಪಾಂಡುರಾಜ. ಹಾಗಿದ್ರೆ ವಿಚಿತ್ರ ವೀರ್ಯನಿಗೆ ಅವನ ಮಗ ಆತ ಅಂದ್ರೆ ಅವ್ರ ಹಿಂದಿನಿಂದ ಆಪ್ತತೆ ಬೆಳೆದು ಬಂದಿತ್ತು ಅವರಲ್ಲಿ. ಸೂತ ಅಂದ್ರೆ ಡ್ರೈವರ್ ಇದ್ದ ತಿಳ್ಕೊಂಡ್ಬಿಡಿ, ಡ್ರೈವರ್ ಭಾರಿ ಅತ್ಯಂತ ಕ್ಲೋಸ್ ಆಗಿರ್ತಾನೆ ಡ್ರೈವರು. ಸಾಹೇಬ ಇಲ್ಲಿ ಹೋಗ್ತಾರೆ ಡ್ರೈವರ್ಗೆ ಗೊತ್ತ, ಎಲ್ಲರಿಗಿಂತ ಜಾಸ್ತಿ. ಇವ್ರು ಡ್ರೈವಿಂಗ್ ಬರೋದಿಲ್ಲ, ಇಲ್ಲ ಹೋಗ್ಬೇಕಾಗಿರುತ್ತೆ, ಅವ್ರಿಗೆ ಗುಟ್ಟು ಗೊತ್ತಿರುತ್ತೆ, ಪಾಪ ಬಿಡೋದಿಲ್ಲ. ಎಷ್ಟೋ ಸಲ ಅಧಿಕಾರಿಗಳ ಅತ್ಯಂತ ಹೆಚ್ಚಿನ ರಹಸ್ಯ ಅವನು ಡ್ರೈವರ್ ತಿಳ್ಕೊಂಡಿರ್ತಾನೆ. ಅದಕ್ಕೆ ಗವಲ್ಗಣ ತುಂಬಾ ಪ್ರಿಯನಾಗಿದ್ದ. ವಿಚಿತ್ರ ದೃಷ್ಟಿಯನ್ನು ಕೊಟ್ಟುಬಿಟ್ಟು ಗಮನಿಸ್ಬೇಕು ನಾವು. ಎದುರಿಗಿದ್ದ ನೋಡಿ ಹೇಳೋದಲ್ಲ, ಅದನ್ನ ಹಸ್ತಿನಾಪುರದಲ್ಲಿ ಇವ್ರು ಕೂತಿರೋದು. ಧೃತರಾಷ್ಟ್ರರು ಹಸ್ತಿನಾಪುರದೊಳಗೆ, ಸಂಜಯ್ ಅಲ್ಲಿ ಹೇಳ್ತಾ ಇದ್ದಾನೆ. ಯುದ್ಧ ನಡೆದರು ಕುರುಕ್ಷೇತ್ರದೊಳಗೆ, ಅಲ್ಲಿಗೂ ಅಲ್ಲಿಗೂ ಇವತ್ತಿನ ಲೆಕ್ಕದಲ್ಲೂ ಕೂಡ ಅತಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ 60 ಮೈಲ್ ಆಗುತ್ತೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್. ಇನ್ನು ಸುತ್ತಕೊಳ್ಕೊಂಡು 30 ಮೈಲ್ ಆಗುತ್ತೆ. ಅಷ್ಟು ದೂರದಲ್ಲಿ ನಡೆಯೋದನ್ನು ಇಲ್ಲಿ ಕುತ್ಕೊಂಡು ಹೇಳಬೇಕು, ಅವನು ಇಲ್ಲಿ ಕುತ್ಕೊಂಡು ಹೇಳಬೇಕು, ಇಲ್ಲಿ ಹೇಳ್ತಾ ಹೇಳ್ತಾ ಇರಬೇಕು, ಅಲ್ಲಿ ನೋಡ್ತಾ ನೋಡ್ತಾ ಇರಬೇಕು. ಅಂದ್ರೆ ಇದು ಹೊರಗಿನ ದೃಷ್ಟಿಯಿಂದ ಸಾಧ್ಯ ಇರಲಿಲ್ಲ, ದಿವ್ಯ ದೃಷ್ಟಿಯನ್ನು ಕೊಡ್ತಾ ಇದ್ದ. ಇದೆಲ್ಲ ಎಲ್ಲಿ ಬಂದಿದೆ ಗೊತ್ತೇನು? ಭಗವದ್ಗೀತೆಯಲ್ಲೇ ಬಂದಿದೆ. ನಾವು ಇಲ್ಲಿ ಬಂದಿಲ್ಲ, ಕೊನೆಯೇ ಬಂದಿದೆ. ವ್ಯಾಸಪ್ರಸಾದ ಶ್ರುತವಾನ್ ಅಂತ ಹೇಳ್ತಾರೆ, 18ನೇ ಅಧ್ಯಾಯದ ಕೊನೆಯೇ ಹೇಳ್ತಾನೆ. ವೇದವ್ಯಾಸರ ಅನುಗ್ರಹದಿಂದ ಭಗವದ್ಗೀತೆ ಕೇಳಲಿಕ್ಕಾಯ್ತು ಅಂತ ಹೇಳ್ತಾರೆ. ಈ ಸಂಜಯನೇ ಮಾತು ಅರ್ಥ ಮಾಡಿಕೊಂಡ್ರೆ ಈ ಹಿನ್ನೆಲೆ ಬರೋದೆಲ್ಲ ಬಿಟ್ಟು ಬರೋದೊಳಗೆ ಭಗವದ್ಗೀತೆಯಲ್ಲಿ ಸೂಚನೆ ಇದೆ. ಓದ್ತಕ್ಕಂಥದ್ದನ್ನ ಸಂಜಯ ಹ್ಯಾಗ ಹೇಳ್ತಾ ಇದ್ದಾರೆ ಅಂತ ಮರ್ತೇ ಬಿಡ್ತಾರೆ. ಅದನ್ನು ಪಾರಾಯಣ ಮಾಡೋ ಗಲಾಟೆಯೊಳಗೆ ಇದನ್ನ ಯಾವುದು ನೋಡೋದೇ ಇಲ್ಲ. ಪುಣ್ಯ ಬರುತ್ತೆ ಅಂತ ಹೇಳಿಬಿಟ್ಟಿರ್ತಾರಲ್ಲ, ಧೃತರಾಷ್ಟ್ರವಾ ಶುರು ಮಾಡೇ ಬಿಡ್ತಾರೆ. ಶುರು ಮಾಡಿದ್ದು ಅಲ್ಪಪ್ರಾಣ ಮಹಾಪ್ರಾಣ ಸಮೇತ ಎಲ್ಲವನ್ನೂ ಕೂಡ ಹಾಳು ಮಾಡಿಬಿಟ್ಟು ಓದ್ತಾ ಇರ್ತಾರೆ. ಸರಿಯಾಗಿ ಓದಿದಾಗ ಭಗವದ್ಗೀತೆ ಎಷ್ಟು ವೇದವ್ಯಾಸರನ್ನು ಎಷ್ಟು ಒತ್ತಿ ಹೇಳ್ತಾ ಇದೆ. ವ್ಯಾಸಪ್ರಸಾದ ಶ್ರುತವಾನ್, ವೇದವ್ಯಾಸರ ದಯೆಯಿಂದ ನಾ ಭಗವದ್ಗೀತೆ ಕೇಳಿದೆ. ಆಶ್ಚರ್ಯ, ಇವತ್ತು ನಾವೆಲ್ಲರೂ ಭಗವದ್ಗೀತೆ ಕೇಳ್ತಿರೋದು ವೇದವ್ಯಾಸರ ದಯದಿಂದನೇ. ಯಾತಕ್ಕೆ ಗೊತ್ತೇನು? ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ನೇರವಾಗಿ ಕಾಣಹಾಗೆ ಮಾಡಿದರು. ಇವತ್ತು ನಮಗೆ ಸ್ವತಃ ಮಹಾಭಾರತದಲ್ಲಿ ಇದನ್ನು ಬರೆದು ಬಿಟ್ಟು ಅನುಗ್ರಹ ಮಾಡಿದ್ದ. ಅಂದ್ರೆ ಅದೇ ವೇದವ್ಯಾಸ ದೇವರು ಸಂಜಯನಿಗೆ ಕಣ್ಣು ಕೊಟ್ಟು ತೋರಿಸಿದರೆ ನಮಗೆ ಲೇಖನಿಯ ಮೂಲಕ ಬರೆದಿಟ್ಟು ತೋರಿಸ್ತಾ ಇದ್ದ. ವೇದವ್ಯಾಸ ರೆಕಾರ್ಡ್ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಮ್ಮ ಪಾಲಿಗೆ ಭಗವದ್ಗೀತೆ ಸಿಗ್ತಾನೆ ಇರಲಿಲ್ಲ. ಯಾಕಂದ್ರೆ ಅರ್ಜುನನೇ ಅಲ್ಲ ನಾವು, ಅರ್ಜುನ ನಾವಲ್ಲ, ಸಂಜಯನೂ ಅಲ್ಲ, ಅಂದ್ರೆ ಭಗವದ್ಗೀತೆ ನಮಗೆ ಸಿಗ್ತಿರಲಿಲ್ಲ. ಇವತ್ತು ವೇದವ್ಯಾಸರು ಬರೆದಿಟ್ಟಿದ್ದಾರೆ ಅಂತ ಭಗವದ್ಗೀತೆ ಮುಟ್ಟಿದೆ ಅಷ್ಟೇ. ಈ ಒಂದು ಕಾರಣಕ್ಕೆ ಅವರ ನಿತ್ಯ ಸ್ಮರಣೆ ಮಾಡಬೇಕು ನಾವು. ಭಗವದ್ಗೀತೆಯನ್ನು ಪ್ರಿಂಟ್ ಮಾಡಿಸಿದ್ರೆ ಜನ ಸಂತೋಷ ಪಡ್ತಾರೆ, ಹಂಚಿದ್ರೆ ಸಂತೋಷ ಪಡ್ತಾರೆ. ಬರೆದು ಮೊದಲ ಬಾರಿಗೆ ಬರೆದು ಕೊಟ್ಟವರು. ಕೃಷ್ಣ ಹೇಳಬೇಕಾದ್ರೆ ಅದನ್ನು ಬರಿತಕ್ಕಂಥ ಶಕ್ತಿ ಯಾರಿಗಿರಬೇಕು? ಆ ಕೃಷ್ಣನ ಮಾತು ಅರ್ಥವಾಗುದು ಈ ಕೃಷ್ಣನಿಗೆ ಹೊರತಿನ ಯಾರಿಗೂ ಅರ್ಥವಾಗೋದಿಲ್ಲ. ಇದು ವಶಿಷ್ಠ ವಂಶದ ಕೃಷ್ಣ, ಆತ ಯದುವಂಶದ ಕೃಷ್ಣ. ಅದಕ್ಕೆ ಅವರನ್ನ ಯಾದವ ಕೃಷ್ಣನನ್ನ ಯಾದವ ಕೃಷ್ಣ ಯದುವಂಶದ ಕೃಷ್ಣ ಅಂತ ಕರೆದ್ರೆ ಇವರನ್ನ ವಶಿಷ್ಠ ವಂಶೋದ್ಭವರಾದ್ದರಿಂದ ವಾಸಿಷ್ಠ ಕೃಷ್ಣ ಅಂತ ಕರೀತಾರೆ. ಇಬ್ಬರು ಕೃಷ್ಣರೇ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಹೊರತು ಭಗವದ್ಗೀತೆ ನಮ್ಗೆ ಅರ್ಥ ಆಗೋದಿಲ್ಲ. ಕೃಷ್ಣ ಹೇಳಿದ ಭಗವದ್ಗೀತೆ ನಾವಿವತ್ತು ಕೇಳಲಿಕ್ಕೆ ವೇದವ್ಯಾಸರೇ ಕಾರಣರಾದ್ದರಿಂದ ಕೃಷ್ಣನಿಗೆ ಕೊಡ್ತಕ್ಕಂಥ ಗೌರವವೆಲ್ಲ ವೇದವ್ಯಾಸರಿಗೆ ಅಷ್ಟೇ ಮುಖ್ಯವಾಗಿ ಸೇರಬೇಕು ನಮಗೆ. ಅದಕ್ಕಿಬ್ಬರೂ ಭಗವಂತನೇ ಆದ್ದರಿಂದ, ಹೇಳಿದವನು ಭಗವಂತ, ಬರೆದವರೂ ಭಗವಂತನಾದ್ದರಿಂದ ಅದು 100% ವ್ಯಾಲಿಡ್ ಆಗುತ್ತೆ. ಯಾರೋ ಹೇಳಿದ್ದನ್ನು ಯಾರೋ ಬರೆದ್ರೆ ಪ್ರೆಸ್ ರಿಪೋರ್ಟೇ ಹೆಚ್ಚು ಕಡಿಮೆ ಆಗೋದುಂಟು. ಎಷ್ಟೋ ಸಲ ಮರು ದಿವಸ ನಾ ಹೇಳಿಲ್ಲ ಶುರು ಮಾಡಿಬಿಡ್ತಾರೆ. ಆಗಲಿ, ನಾನು ಹೇಳಿದ್ದಿಲ್ಲ ಇವತ್ತಿನ ಕಾಲದೊಳಗೆ. ಇವ ಅವ್ರು ರೆಕಾರ್ಡ್ ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ ಅಂತ ಹೇಳಿಲ್ಲ ಅಂದ್ಬಿಡ್ತಾರೆ. ತಮಾಷೆ. ಇಂಥ ಇರೋ ಜನ ಕಾಲದೊಳಗೆ ವೇದವ್ಯಾಸರ ಮಾತು ಕೃಷ್ಣನಿಗೆ ಅತ್ಯಂತ ಸಮ್ಮತವಾಗಿ ಬರಲಿಕ್ಕೆ ಕಾರಣ ಅದೇ ಕೃಷ್ಣನೇ ವೇದವ್ಯಾಸರಾಗಿದ್ದ ಕಾರಣ. ಅವ್ರು ಹೇಳಿದ್ರಂತೆ, ಧೃತರಾಷ್ಟ್ರನಿಗಾಗಿದ್ದು ಬರೀ ಕಣ್ಣು ಕೊಟ್ಟರೆ ಸಾಕಾಗ್ತಿತ್ತು, ಸಂಜಯನಿಗೆ ದಿವ್ಯ ದೃಷ್ಟಿ ಕೊಡಬೇಕು, ಹೊರಗಿನ ಕಣ್ಣಿಗೆ ಕಾಣೋದಿಲ್ವಲ್ಲ, ದಿವ್ಯ ದೃಷ್ಟಿ ಕೊಡಬೇಕು, ಅದನ್ನು ಕೊಟ್ಟರು. ಅದು ಸಾಲದು, ಮತ್ತೆ ಅವನಿಗೆ ದಿವ್ಯ ಜ್ಞಾನವನ್ನು ಕೊಡಬೇಕಾಯ್ತು. ಯಾತಕ್ಕೆ ಗೊತ್ತೇನು, ನೋಡಿದ್ರೆ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ತಾನೆ. ಇವತ್ತು ಹೇಳಬೇಕಾದ್ರೆ ಯಾರು ಹೇಳ್ತಿರೋದೀಗ? ಸಂಜಯ ಹೇಳ್ತಾ ಇರೋದು. ಅವನ್ಯಾರೋ, ಅವನೊಬ್ಬ ಯೋಧನಲ್ಲ, ಅವನೊಬ್ಬ ಸಾರಥಿ ಮಾತ್ರ, ಅವನೊಬ್ಬ ಸೂತ ಮಾತ್ರ. ಯಾವ ವರ್ಣನೆ ಮಾಡಬೇಕಾಗಿದೆ? ಕುರುಕ್ಷೇತ್ರ ಯುದ್ಧವನ್ನ. ಅದು ಎಂಥ ಯುದ್ಧ? ಈ ಸ್ಕೂಲು ಮ್ಯಾಚ್ ಅಂಪೈರಿಂಗ್ ಆಗಬೇಕಾದ್ರೇ ದೊಡ್ಡ ವ್ಯಕ್ತಿ ಆಗಿರ್ಬೇಕಾಗತ್ತೆ. ಈ ಸಣ್ಣ ಸಣ್ಣ ಮ್ಯಾಚ್ಗೆ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ಗೇನೆ ಒಳ್ಳೆ ವ್ಯಾಲಿಡ್ ಅಂಪೈರ್ ಬೇಕಾಗತ್ತೆ. ಕುರುಕ್ಷೇತ್ರದ ಯುದ್ಧ ಅಂದ್ರೆ ಜಗತ್ತಿನ ಏಕಮಾತ್ರ ಅಂತ ಯುದ್ಧ ನಭೂತೋ ನ ಭವಿಷ್ಯತಿ. ಯಾತಕ್ಕೇತ ಮುಂದೆ ನಮಗೆ ಗೊತ್ತಾಗತ್ತೆ. ಅಂಥ ಯುದ್ಧದ ವರ್ಣನೆಯನ್ನು ಯಾರು ಮಾಡಬೇಕು? ಸಂಜಯ ಮಾಡಬೇಕು. ಅವನು ಯಾರು? ಟೋಟಲಿ ನಾನ್ ಟೆಕ್ನಿಕಲ್ ಫೆಲೋ. ಅವನು ನಾನ್ ಟೆಕ್ನಿಕಲ್ ಫೆಲೋ ಎಕ್ಸ್ಪ್ಲೇನಿಂಗ್ ದಿ ಹೈಲಿ ಟೆಕ್ನಿಕಲ್ ಥಿಂಗ್ಸ್. ಎಷ್ಟು ಆಶ್ಚರ್ಯ ಇದು. ಇವತ್ತು ಯಾರೋ ಒಬ್ಬ ಎ ಬಿ ಸಿಗೆ ಬರದೇ ಇದ್ದವನ್ನ ಕರೆಂಟ್ ಅಂದ್ರೆ ಹೆದರಿ ಓಡೋವನ್ನ ನಾವು ಶರಾವತಿ ಜನರೇಟರ್ ಶೇಡ್ ಕರ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾನೆ ಪಾಪವನು. ಈ ಸ್ವಿಚ್ ಗೊತ್ತಿಲ್ಲದವನು ಜನರೇಟರ್ ಶೇಡ್ ಗೊತ್ತಾಗುತ್ತೆ ಎಂದು ಯುದ್ಧ. ಸಂಜಯ್ ಜನ್ಮದಲ್ಲೇ ಯುದ್ಧ ಮಾಡಿಲ್ಲ ಪಾಪ. ಅವನ ಕೈಯೊಳಗೆ ಈ ಯುದ್ಧ ವರ್ಣನೆ ಮಾಡಿಸಬೇಕು. ಅದು ವೇದವ್ಯಾಸರು ಏನು ಕೊಡಬೇಕಾಯ್ತು ಸಂಜಯನಿಗೆ? ಸಂಜಯನಿಗೆ ಈಗ ದಿವ್ಯ ಜ್ಞಾನ ಕೊಡಬೇಕಾಯ್ತು. ನೋಡ್ತಾ ನೋಡ್ತಾ ಅರ್ಥ ಮಾಡ್ಕೋಬೇಕಾಯ್ತು. ಮತ್ತೆ ಅಂಪೈರಿಂಗ್ಗೆ ಥರ್ಡ್ ಅಂಪೈರ್ ಬೇಕಾಗುತ್ತೆ ಪಾಪ. ಇವತ್ತಿನ ಕಾಲಕ್ಕೆ ಔಟ್ ಆಗಿದ್ದವನು ಥರ್ಡ್ ಅಂಪೈರ್ ಬೇಕಾಗುತ್ತೆ ಇಂಥ ಕಾಲದೊಳಗೆ. ಅಂತ ಹೊತ್ತಲ್ಲಿ ಭಗವಂತ ಒಬ್ಬನೇ ಒಬ್ಬನು ಕುಡಿಸಿದ್ದಾನೆ ಹೇಳೋದಕ್ಕೋಸ್ಕರ. ಅದು ಬ್ರಹ್ಮಾಸ್ತ್ರ ಬಿಡ್ತಾರೆ. ಬೀಳ್ಬೇಕಾದ್ರೆ ಹೇಗೆ ಹೇಳ್ಬೇಕು ಗೊತ್ತೇನು? ಅವ್ರು ಯಾವ ಅಸ್ತ್ರ ಬಿಟ್ರು, ಈ ಕಡೆ ಏನಾಯ್ತು, ಮತ್ತೆ ಅವರೇನು ಬಿಟ್ರು, ಪ್ರತ್ಯಸ್ತ್ರ ಏನು ಬಿಟ್ರು, ನೇಚರ್ ಏನು ಗೊತ್ತಾಗುತ್ತೆ. ಡಾಕ್ಟರ್ ಔಷಧಿ ಕೊಟ್ರು, ಯಾವ ಔಷಧಿ ಕೊಟ್ಟರು ಡಾಕ್ಟರ್ ಕೇಳು ಅಂತ ಹೇಳ್ತಾರೆ ಪಾಪ. ಔಷಧಿ ಕೊಟ್ಟು ಕೊಂಡ್ಕೊಂಡ್ಬಂದಿರ್ತಾನೆ, ಹೇಳಬೇಕು ಬರೋದಿಲ್ಲ ಇವನಿ ಪಾಪ. ಓದೋ ಸ್ಪೆಲ್ಲಿಂಗ್ ತಪ್ಪು ತಪ್ಪು ಓದ್ತಾನೆ ಪಾಪ. ಅವರೇ ತಪ್ಪು ಬರ್ದಿರೋ ಕೆಲವು ಸಲ, ಅದು ಬೇರೆ ಆಗೋದು ಉಂಟು. ಆದರೆ ಪುಣ್ಯ ಹೆಚ್ಚಿನ ಅಂತವರಿಲ್ಲ ಅನ್ನೋದೇ ಪುಣ್ಯ ಅಷ್ಟೇ. ಎಷ್ಟು ವ್ಯತ್ಯಾಸ ಇದೆ ಈಗ. ಒಬ್ಬ ಔಷಧಿ ಶಾಸ್ತ್ರ ತಜ್ಞನಲ್ಲದವನಿಗೆ ಅದನ್ನು ಹೇಳಿ ಎಷ್ಟೇ ಮಾಡೋದು ಎಷ್ಟು ಕಷ್ಟ ಆಗುತ್ತೆ. ಅಂತ ಹೊತ್ತಿನೊಳಗೆ ಕುರುಕ್ಷೇತ್ರ ಯುದ್ಧದಂತ ಯುದ್ಧದೊಳಗೆ ಉಪಯೋಗಿಸಿದ ಶಾಸ್ತ್ರಗಳೆಲ್ಲ ಬ್ರಹ್ಮಋಷಿಗಳು ದೇವಋಷಿಗಳು ತಿಳ್ಕೊಳ್ತಕ್ಕಂಥ ಅಸ್ತ್ರಗಳು. ಅದನ್ನ ಫಸ್ಟ್ ನೋಡ್ತಾ ಇದ್ದಾನೆ ಪಾಪ. ಫಸ್ಟ್ ಹೇಳಬೇಕು ಅವನ ಅಸ್ತ್ರ ಬಿಡ್ತಾ, ಅವ್ದು ಯಾವ ಬಿಟ್ಟ ಅಂತ ಮತ್ತೆ ಹೇಳಬೇಕು. ಅಸ್ತ್ರ ಏನ್ ಮಾಡ್ತು ಅಂತ ಹೇಳಬೇಕು, ತಿರುಗಿ ಹೇಳಬೇಕು, ಮತ್ತೆ ಕೇಳಿದ್ದನ್ನೆಲ್ಲ ಹೇಳಬೇಕು. ಏನ್ ಧೃತರಾಷ್ಟ್ರ ಕೇಳ್ತಾನ ಅದನ್ನ ಹೇಳಬೇಕು. ಇದು ಭಾರಿ ಕಷ್ಟ. ತಿಳಿದನ್ನು ಹೇಳ್ಕೊಂಡು ಹೋಗೋದು ಸುಲಭ, ಕೇಳಿದ್ದನ್ನು ಹೇಳೋದು ಭಾರಿ ಕಷ್ಟ. ತಿಳಿದನ್ನು ಹೇಳ್ಬೇಕಾದ್ರೆ ಬರೋದನ್ನ ಹೇಳ್ಕೊಂಡು ಬಿಟ್ರೆ ಮುದುವೆ ಬಿಡುತ್ತೆ. ಕೇಳಿದ್ದನ್ನು ಹೇಳಬೇಕಾದ್ರೆ ಅವ್ರು ಕೇಳಿದ್ದು ಉತ್ತರ ಗೊತ್ತಿರಬೇಕಾಗತ್ತೆ. ಧೃತರಾಷ್ಟ್ರ ಏನು ಕೇಳ್ತಾನ ಅದನ್ನ ಹೇಳಬೇಕು. ಇಂಥ ಎಲ್ಲಾ ಜ್ಞಾನವನ್ನು ಕೂಡ ತಯಾರು ಮಾಡ್ಲಿಕ್ಕೆ ಟೈಮ್ ಇಲ್ಲ, ಮತ್ತೆ ಟೈಮ್ ಕೊಟ್ಟು ಒಂದು ಅಡ್ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕಿಲ್ಲ. ನೆಟ್ ಯಾವ ಪ್ರಾಕ್ಟೀಸ್ಗೆ ಅವಕಾಶ ಇಲ್ಲ. ಯುದ್ಧ ಶುರುವಾಗುತ್ತೆ, ಕಣ್ಣು ಕೊಡ್ತಾರೆ, ಹೊರಟು ಬಿಡ್ತಾರೆ, ತಕ್ಷಣ ಹೇಳ್ತಾ ಇರಬೇಕು. ಅದು ವೇದವ್ಯಾಸರು ಕೊಟ್ಟ ಜ್ಞಾನ ಎಂಥ ಜ್ಞಾನ ಇರಬೇಕು ಯೋಚನೆ ಮಾಡಿ. ಎಂಥ ಕಣ್ಣು ಕೊಟ್ಟರು, ಎಂಥ ತಿಳುವಳಿಕೆ ಕೊಟ್ಟರು. ಸಂಜೆ ಅವನು ಕೂಡಿಸಿದ್ದಾರೆ, ಧೃತರಾಷ್ಟ್ರ ಪ್ರಶ್ನೆ ಕೇಳು, ಅವನು ಉತ್ತರ ಹೇಳ್ತಾನೆ ಅಂತ ಹೊರಟೇ ಬಿಟ್ಟರು. ಆಗ ಧೃತರಾಷ್ಟ್ರ ಉವಾಚ, ಅವ್ರು ಕೇಳ್ತಾ ಬರ್ತಾ ಇದ್ದಾನೆ. ಈ ಸ್ಟೇಜ್ನಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ಈ ಕೆಲವು ಪ್ರಶ್ನೆ ಈಗಾಗಲೇ ಕೇಳಿ ಆಗಿದೆ ಅವನೀಗ. ಮೊದಲು ಏನೆಲ್ಲ ಕೇಳ್ತಾನ ಅವನು? ಯುದ್ಧರಂಗದ ಪರಿಚಯ ಮಾಡ್ಕೊಳ್ಬೇಕು, ಕುರುಕ್ಷೇತ್ರ ಎಲ್ಲಿದೆ, ಭೂಗೋಳ ಅಂತ ಕೇಳ್ತಾನೆ. ಪಾಪ ಜಾಗ್ರತೆ ಎಲ್ಲ ಹೇಳ್ಬೇಕು ಸಂಜೆಯ. ಈಗ ಈ ಕಡೆ ನೋಡಿದ್ರೆ ಯುದ್ಧ ವರ್ಣನೆ ಮಾಡಬೇಕು, ಜಾಗ್ರತೆ ಹೇಳ್ಬೇಕು. ವೇದವ್ಯಾಸ ಹೊರ ಕೊಟ್ಟಿರೋದೇನು, ಅವನು ಏನು ಕೇಳ್ತಾನೆ ಅರ್ಥ ಆಗಲಿ ಆಯ್ತೋ ಇಲ್ಲ, ಅವನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡು. ಇವತ್ತು ವೇದವ್ಯಾಸರ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಮತ್ತೊಬ್ಬ ವ್ಯಕ್ತಿ ನಾವು ಕಾಣೋದಿಲ್ಲ. ಅವರು ಮಹಾಭಾರತ ಒಂದು ಸಾಕು ನಮಗೆ. ವಿಶ್ವದಲ್ಲಿ ಇವತ್ತಿನ ಕಾಲಕ್ಕೆ 20th century ಮನುಷ್ಯ ಚಂದ್ರಲೋಕದವರೆಗೂ ಹೋಗುವ ಯೋಚನೆ ಮಾಡಿ ಆಗಿಬಿಟ್ಟಿದೆ, ಹೋಗಿ ಬಂದಾಗಿ ಬಿಟ್ಟಿದೆ. ಇಂಥ ಕಾಲದಲ್ಲೂ ಕೂಡ ಮಹಾಭಾರತ ಅಂತ ಕೃತಿಯನ್ನು ಬರಲಿಕ್ಕೆ ಮತ್ತೊಬ್ಬನಿಗೆ ಸಾಧ್ಯವಾಗಿಲ್ಲ ಅಲ್ಲ, ಅದು ಪೂರ್ತಿ ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನೊಬ್ಬನಿಗೆ ಆಗಿಲ್ಲ ಅಂದಮೇಲೆ ಎಂಥ ವೇದವ್ಯಾಸರು ಅಂತ ಯೋಚನೆ ಮಾಡಬೇಕು. ಅವ್ರು ಹೇಳ್ತಾರೆ ಇದರಲ್ಲಿ ಏನು ಬಂದಿದೆ ಅಂತ ಕೇಳಬೇಡಿ, ಏನು ಬಂದಿಲ್ಲ ಹುಡುಕಿ ಅಂತ ಹೇಳ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತ ಋಷಭ ಯರಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್. ಈ ಜಗತ್ತಿನೊಳಗೆ ಏನೆಲ್ಲ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅನ್ನೋ 4 ಪುರುಷಾರ್ಥಗಳಿವೆ, ಇದು ಸಂಬಂಧಪಟ್ಟಂತ ವಿಚಾರವೆಲ್ಲ ಇದರಲ್ಲಿ ಇದೆ ಅಂತ ಹೇಳುತ್ತಾರೆ. ಎಲ್ಲ ವಿಚಾರ ಇದರಲ್ಲಿದೆ. ಬೇರೆ ಎಲ್ಲರೂ ವಿಚಾರ ಇದ್ರೆ ಮಹಾಭಾರತದಲ್ಲಿ ಇದ್ದೇ ಇದೆ ಅಂತ ಅರ್ಥ. ಮಹಾಭಾರತದಲ್ಲಿ ಏನಾದರೂ ಇಲ್ಲ ಅಂದ್ರೆ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇಲ್ಲ ಅಂತ ಅರ್ಥ ಅಂತ ಹೇಳುತ್ತಾರೆ. ಈ ಮಾತನ್ನ ನೋಡಿದಾಗ ಒಬ್ಬ ವ್ಯಕ್ತಿ ಈ ಮಾತನ್ನು ಹೇಳಬೇಕಾದ್ರೆ ಬರದ ವ್ಯಕ್ತಿ ವಿಶ್ವದಲ್ಲೇ ಇಂಥ ಮಾತನ್ನು ಮತ್ತೊಬ್ಬರು ಆಡಿಲ್ಲ. ವೇದವ್ಯಾಸರಿ ಮಾತನ್ನಾಡ್ತಾರೆ, ಅವ್ರು ಆಡಿದ್ದು ಎಷ್ಟು ದೊಡ್ಡದೋ ಅದನ್ನು ಓದಿದ ಜನ ಹೃತ್ಪೂರ್ವಕ ಒಪ್ತಾರೆ. ಇದು ಇನ್ನೊಂದು ಆಶ್ಚರ್ಯ. ಪಾಶ್ಚಾತ್ಯ ವಿದ್ವಾಂಸರುಗಳು ವೀಬರ್ರು ವಿಂಟರ್ನಿಜ್ ಮೊದಲಾದ ಮ್ಯಾಕ್ಸಿಮದರ್ ಮೊದಲಾದವರು ಬರೀತಾರೆ ವೇದವ್ಯಾಸರ ಗ್ರಂಥದ ಬಗ್ಗೆ ಏನು ಹೇಳಿದ್ದಾರಲ್ಲ ಅದು ಶತಸತ್ಯವಾದ ಮಾತು ಅಂತ ಹೇಳಿದ್ದಾರೆ. ಮಹಾಭಾರತ ಅಂತ ಗ್ರಂಥ ಮತ್ತೊಂದು ಇಲ್ಲ ಅನ್ನೋದನ್ನ ನಮ್ಮ ದೇಶದವರು ಹೇಳೋದಲ್ಲ, ನಮ್ಮ ದೇಶದವರು ಓದೇ ಇಲ್ಲ ಅದರಿಂದ ಹೇಳೋ ಪ್ರಶ್ನೆ ಬರೋದಿಲ್ಲ. ಬೇರೆ ದೇಶದವರು ಹೇಳ್ತಾರೆ ಪಾಪ ಇಂಥ ಗ್ರಂಥ ಜಗತ್ತಿನಲ್ಲಿ ಇಲ್ಲ, ಅದ ಮತದವರು ಅಲ್ಲ, ನಮ್ಮ ದೇಶದವರು ನಮ್ಮ ಭಾಷೆಯವರು ಅಲ್ಲ, ಅವ್ರು ಹೇಳ್ತಾರೆ ಇಂಥ ಗ್ರಂಥ ಜಗತ್ತಿನ ಬೇರೆ ಯಾವ ಮತದಲ್ಲೋ ಯಾವ ಭಾಷೆಯಲ್ಲೋ ಯಾವ ಭಾಗದಲ್ಲೂ ಬಂದಿಲ್ಲ. ಮಹಾಭಾರತ ವಿಶ್ವದ ಅತಿ ಶ್ರೇಷ್ಠವಾದ ಗ್ರಂಥ ಅಂತ ಹೇಳಿದ್ದಾರೆ. ಈ ಮಾತನ್ನು ಯೋಚನೆ ಮಾಡಬೇಕು ನಾವು. ಮಹಾಭಾರತದ ಹಿರಿಮೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬರೆದ ವೇದವ್ಯಾಸರ ಯೋಗ್ಯತೆಯನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸ್ವತಃ ಭಗವಂತ ಅವರು ಅಷ್ಟು ಜ್ಞಾನವನ್ನು ಕೊಟ್ಟರೆ ಸಂಜಯ ನೀನು ಹೇಳು. ಸಂಜೆಯ ಕೂತ ಜಾಗೃತಿಯನ್ನು ಕೇಳ್ತಾ ಎಲ್ಲ ಹೇಳ್ತಾ ಬರ್ತಾರೆ. ಮುಂದೆ ಒಂದು ಘಟ್ಟದೊಳಗೆ ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ ಅಂತ ಸೂಚನೆ ಕೊಟ್ಟಾಗ ಅದನ್ನೆಲ್ಲ ಕೇಳಲಿಕ್ಕೆ ಅಂತ ಹೊರಟು ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಧರ್ಮಕ್ಷೇತ್ರೇ ಕುರು ಸಂಜಯ ಕೊನೆಯ ಮಾತು ಎಲೈ ಸಂಜಯನೇ, ಕಿಮ ಕುರುವತ ಏನು ಮಾಡಿದರು, ಕಿಮ್ಮ ಕುರುವತ ಏನನ್ನು ಮಾಡಿದರು, ಯಾರು ಮಾಮಕಾಹ ಪಾಂಡವಾಶ್ಚೈವ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು, ಎಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೆ ಸಮವೇತಾಹ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದೊಳಗೆ ಒಂದೆಡೆ ಸೇರಿದಂತಹ ಯಾತಕ್ಕೆ ಊಟಕ್ಕ ತಿಂಡಿಗೆ ಸೇರಿಲ್ಲ, ಮತ್ತೆ ಯುತ್ಸವ ಯೋಧುಮಿಚ್ಛವ ಯುದ್ಧೇಚ್ಛುಗಳಾಗಿ ಕುರುಕ್ಷೇತ್ರದಲ್ಲಿ ಸೇರಿದ ನನ್ನವರು ಪಾಂಡವರು ಮುಂದೆ ಏನು ಮಾಡಿದರು ಅಂತ ಪ್ರಶ್ನೆ ಮಾಡ್ತಾರೆ. ಎಲ್ಲಿ ಸೇರಿದ್ದಾರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೆ. ನಿನ್ನೆ ಹೇಳಿದ ಹಾಗೆ ಕೋರ್ಟ್ಗೆ ಹೋದವರು ಏನ್ ಮಾಡಿದ್ರು ಅಂತಾರಲ್ಲ, ಹಾಕಿ ಇವತ್ತು ಕೋರ್ಟ್ ಅಂದ್ರೆ ಎಲ್ಲರಿಗೂ ಅದೇ ಕೋರ್ಟೆ, ಒಳ್ಳೆಯವ್ರಿಗೆ ಒಂದು ಕೋರ್ಟ್, ಕೆಟ್ಟವ್ರಿಗೆ ಒಂದು ಕೋರ್ಟ್ ಅಂತಿಲ್ಲ, ಎಲ್ಲರೂ ಅದೇ ಕೋರ್ಟ್ಗೆ ಹೋಗಬೇಕೇ ಹೊರತು ಬೇರೆ ಕೋರ್ಟ್ನಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಅಂದ್ರೆ ಇಡೀ ಇಂಡಿಯಾ ಸುಪ್ರೀಂ ಕೋರ್ಟ್ ಒಂದೇನೆ. ಅದೇ ರೀತಿ ಜಗತ್ತಿಗೆ ಧರ್ಮಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ ಒಂದೇನೆ. ಪಾಂಡವರಂತ ಧರ್ಮಿಷ್ಠರು ಅಲ್ಲಿಗೆ ಹೋಗಿದ್ದಾರೆ, ಕೌರವರಂತ ಅಧರ್ಮಿಗಳು ಅಲ್ಲಿಗೆ ಹೋಗಿದ್ದಾರೆ, ಒಂದೇ ಕಡೆಗೆ ಸೇರಿದ್ದಾರೆ. ಕೋರ್ಟ್ ಕೇಸ್ ನಡೀತಿರ್ಬೇಕಾದ್ರೆ ಇಲ್ಲೇ ಇಲ್ಲ ಎಂತಿರ್ತಾರೆ, ಆ ಕಡೆಗೆ ಅಲ್ಲೇ ನಿಂತಿರ್ತಾರೆ. ಪಾಪ ಮನಸ್ಸಿನಿಂದ ಪೂರ್ತಿ ದೂರ, ದೇಹದಲ್ಲಿ ಅಲ್ಲೇ ಇರ್ತಾರೆ. ಇದು ಒಳ್ಳೆಯ ಸಂಕೇತವಾಗಿ ಇಬ್ಬರಲ್ಲಿ ಸೇರಿದ್ದಾರಲ್ಲ, ಅಲ್ಲಿ ಏನು ಮಾಡಿದರು ಅವರು, ಅಲ್ಲಿ ಪದ ಹೇಗಿದೆ ನೋಡಿ, ಧರ್ಮಕ್ಷೇತ್ರ ಕುರುಕ್ಷೇತ್ರ, ಧರ್ಮಕ್ಷೇತ್ರ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಅಂಬುದಕ್ಕೆ ಒಂದು ಅರ್ಥ ಧರ್ಮವನ್ನು ನಿರ್ಣಯ ಮಾಡತಕ್ಕಂಥ ಕ್ಷೇತ್ರ, ನ್ಯಾಯಕ್ಷೇತ್ರ ನ್ಯಾಯಾಲಯ ಅಂತ ಕರೀತಾರಲ್ಲ ಹಾಗೆ, ನ್ಯಾಯಾಲಯದಲ್ಲಿ ಅಂತ ಹೇಗೋ ಧರ್ಮಕ್ಷೇತ್ರದಲ್ಲಿ ಆ ಸ್ಥಳ ಯಾವುದು, ಕುರುಕ್ಷೇತ್ರ. ಧರ್ಮಕ್ಷೇತ್ರ ಕುರುಕ್ಷೇತ್ರ, ಕುರುಕ್ಷೇತ್ರ ಧರ್ಮಕ್ಷೇತ್ರ. ಕುರುವನ್ನ ರಾಜ ನಿರ್ಮಾಣ ಮಾಡಿದ್ದಕ್ಕೋಸ್ಕರ ಕುರುಕ್ಷೇತ್ರ ಅಂತ ಅದಕ್ಕೆ ಹೆಸರು. ಕುರು ಅಂತ ಒಬ್ಬ ರಾಜ, ಆ ವಂಶದಲ್ಲಿ ಬಂದಿದ್ದಕ್ಕೆ ಕೌರವರು ಅಂತ ಇವರಿಗೆ ಹೆಸರು. ಕುರು ತುಂಬಾ ಒಳ್ಳೆಯ ರಾಜ, ಗಮನಿಸ್ಬೇಕನ್ನು ಇವರು ಎಷ್ಟು ಕೆಟ್ಟವರು, ಅವನು ಅಷ್ಟೇ ಒಳ್ಳೆಯವನು ಪುಣ್ಯಾತ್ಮ. ಕುರು ಅನ್ನೋ ರಾಜ ಕ್ಷೇತ್ರ ನಿರ್ಮಾಣ ಮಾಡಿದನೆ, ಅದರ ಹಿನ್ನೆಲೆ ಮಹಾಭಾರತದಲ್ಲೇ ಬರುತ್ತೆ. ಅನಂತ ಕ್ಷೇತ್ರ ಯಾಕೆ ನಿರ್ಮಾಣ ಮಾಡಬೇಕಾಗಿತ್ತು ಅವನು ಯೋಚನೆ ಮಾಡಿದನಂತೆ. ಅವನ ತಲೆಯಲ್ಲಿ ವಿಚಿತ್ರವಾದ ಯೋಚನೆ ಬಂದಂತೆ. ಕುರು ರಾಜನೇ ಅವನು ಅಂದ್ಕೊಂಡಂತೆ, ಜನಗಳು ಮಾಡ್ತಕ್ಕಂತಹ ಸಾಮಾನ್ಯ ಕಾರ್ಯಗಳು ಸಹ ತುಂಬ ಹೆಚ್ಚಾಗಬೇಕು, ನೂರಾರು ಪಟ್ಟು ಜಾಸ್ತಿ ಫಲ ಕೊಡಬೇಕು, ಅದಕ್ಕೊಂದು ಒಳ್ಳೆಯ ಕ್ಷೇತ್ರವನ್ನು ಮಾಡಬೇಕು. ಆ ಕ್ಷೇತ್ರವನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಎಷ್ಟು ಉದಾತ್ತವಾದ ವ್ಯಕ್ತಿತ್ವ, ಎಷ್ಟೋ ತೀರ್ಥಕ್ಷೇತ್ರಗಳಿವೆ. ನಾವೇನು ಮನೆಯಲ್ಲಿದ್ದು ಮಾಡ್ತೇವಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗಿ ಮಾಡಿದಾಗ ತುಂಬ ಜಾಸ್ತಿ ಆಗಿಬಿಡುತ್ತೆ. ನಮ್ಮಿದ್ರೆ ಅಷ್ಟು ಗೊತ್ತಿದೆ ಜನಗಳಿಗೆ, ಬಟ್ ಒಂದು ಗೊತ್ತಿಲ್ಲ ಅವರಿಗೆ. ಪುಣ್ಯ ಮಾಡಿಬಿಟ್ಟು ಪುಣ್ಯ ಜಾಸ್ತಿ ಆಗುತ್ತೆ ಅಷ್ಟೇ ಗೊತ್ತಿದೆ. ಶಾಸ್ತ್ರ ಹೇಳುತ್ತೆ ಪಾಪ ಮಾಡಿದ್ರೆ ಪಾಪನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ, ಅದು ಗೊತ್ತಿಲ್ಲ ತುಂಬ ಜನಕ್ಕೆ ಅಷ್ಟೇ. ಅದಕ್ಕೆ ತಿರುಪತಿ ಮೊದಲಾದ ಹೋಗ್ತಾರೆ, ದೇವ್ರು ನೋಡಿಬಿಡ್ತಾರೆ ಎಷ್ಟು ಪುಣ್ಯಪ್ಪ, ಎಷ್ಟೋ ಪುಣ್ಯ ಬಂತು ಬಿಡು, ಒಂದು ಖುಷಿ ಆಗಿಬಿಡುತ್ತೆ ಪಾಪ. ಅಲ್ಲಿ ಹೋಗ್ತಾರೆ ಎಷ್ಟೋ ಪುಣ್ಯ ಬಂತು, ಒಂದು ಖುಷಿ ಸ್ನಾನ ಮಾಡ್ತಾರೆ, ಅಕಸ್ಮಾತ್ ಮಾಡ್ತಾರೆ, ಎಲ್ಲ ಮಾಡೋ ಗ್ಯಾರಂಟಿ ಇರೋದಿಲ್ಲ, ಅಕಸ್ಮಾತ್ ಮಾಡ್ತಾರೆ, ಭಾರಿ ಪುಣ್ಯ ಬಂದು ತಿಳ್ಕೊಂಡ್ಬಿಡ್ತಾರೆ. ಶಾಸ್ತ್ರ ಹೇಳುತ್ತೆ ಪುಣ್ಯ ಒಂದೇ ಜಾಸ್ತಿ ಆಗೋದಿಲ್ಲ, ಅಲ್ಲಿ ಪಾಪ ಮಾಡಿದ್ರೆ ಅದು ಭಾರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ತಮಾಷೆ, ಪುಣ್ಯ ಸ್ವಲ್ಪ ಮಾಡ್ತಾರೆ, ಪಾಪನೇ ಜಾಸ್ತಿ ಮಾಡೋದಲ್ಲ. ಹೋದಾಗೆಲ್ಲ ಕೂಡ ಅಯ್ಕೊಳ್ಳೋ ಜಾಗ, ಮಾಡೋ ಕೆಲಸ, ತಿನ್ನೋ ಆಹಾರ ಎಲ್ಲ ಶಾಸ್ತ್ರ ಬೇಡ ಅಂತ ಹೇಳಿದ್ದೇನೆ. ಅಂದರೆ ದೇವರ ರಚನೆ ಮಾಡಿದ ಸ್ನಾನ ಮಾಡಿದ ಒಂದೆರಡು ಪುಣ್ಯದ ಮುಂದೆ ನೂರಾರು ಪಾಪಗಳು ಎಷ್ಟು ಜಾಸ್ತಿ ಆಗುತ್ತೆ ಹೇಳೋದಕ್ಕೆ ಬರೋದಿಲ್ಲ. ಅನೇಕರಿಗೆ ಗೊತ್ತೇ ಇಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂದ್ರೆ ಕರೆಂಟ್ ಟೈಮ್ ವ್ಯವಹಾರ ಇದ್ದಾಗೆ, ಕರೆಂಟ್ ಸರಿಯಾಗಿ ಉಪಯೋಗಿಸಿದ್ರೋ ಫಸ್ಟ್ ಕ್ಲಾಸ್ ಬೆಳಕು ಬಂದು ಬಿಡುತ್ತೆ, ಕಪ್ಪ ಉಪಯೋಗಿಸಿದ್ರೋ ಶಾಶ್ವತ ಕಪ್ಪಾಗಿಬಿಡುತ್ತೆ, ಕತ್ಲೆ ಒನ್ಸ್ ಫಾರ್ ಆಲ್ ಗಾನ್, ಸತ್ತು ಹೋಗ್ಬಿಡ್ತಾನೆ ಒಂದು ನಿಮಿಷ, ಅರ್ಧ ಒಂದು ನಿಮಿಷ ಸಾಯ್ತಾನೆ, ಒಂದು ಬೆಳಕು ಬರುತ್ತೆ. ಈ ಕರೆಂಟ್ ಅನ್ನು ಉಪಯೋಗಿಸ್ಬೇಕಾದ್ರೆ ಎಷ್ಟು ವಿಚಾರಣೆ ಇರಬೇಕಲ್ಲ. ಪುಣ್ಯಕ್ಷೇತ್ರಗಳು ಅಂದ್ರೆ ಹಾಕಿ ಸರಿಯಾಗಿ ಬದುಕಿದರೆ ನಮ್ಮ ಜೀವನ ಪಾವನವಾಗಿ ಬಿಡುತ್ತೆ. ತಪ್ಪಾಗಿ ಬದುಕಿದರೆ ಅಧೋಗತಿಯೇ ಖಂಡಿತ. ಪುಣ್ಯ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ ಪಾಪವೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಪರಿಹಾರ ಆಗಿಬಿಡುತ್ತೆ. ಅಷ್ಟೇ ಜನಕ್ಕೆ ಗೊತ್ತು, ಇನ್ನೊಂದು ಗೊತ್ತಿಲ್ಲ. ಆದರೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ಮಧ್ಯಲೇಪೋ ಭವಿಷ್ಯತಿ. ಪುಣ್ಯಕ್ಷೇತ್ರದಲ್ಲೇ ಪಾಪ ಏನಾದರೂ ಮಾಡಿಬಿಟ್ರೆ ಆ ಜನ್ಮದಲ್ಲಿ ಎಲ್ಲೋದರೂ ವಾಪಸ್ ಹೋಗೋದಿಲ್ಲ ಅಂತ ಮುಗಿದೋಗುತ್ತಾನೆ. ಅಂದರೆ ಇವತ್ತು ಹೆಚ್ಚಿನ ಪಾಪ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗೋ ಸಂಭವನೇ ಜಾಸ್ತಿ ಇಲ್ಲಿ ಹೋದಾಗ. ಆ ಕುರುಕ್ಷೇತ್ರ ಇಂಥ ಕ್ಷೇತ್ರ ಸಾವಿರಾರು ಇವೆ. ಇನ್ನೊಂದು ಕ್ಷೇತ್ರ ಮಾಡಬೇಕು ಅಂದ್ಕೊಂಡಂತೆ ಪುಣ್ಯಾತ್ಮ. ಅದು ಹೇಗಿರಬೇಕು ಅಂದರೆ ಎಲ್ಲ ಕ್ಷೇತ್ರಕ್ಕೆ ದೊಡ್ಡ ಕ್ಷೇತ್ರ ಆಗಬೇಕು. ಆ ಕ್ಷೇತ್ರದಲ್ಲಿ ಮಾಡಿದ ಪುಣ್ಯ ಭಾರಿ ಭಾರಿ ಬೆಳಿಬೇಕು ಅಂತ ಸಂಕಲ್ಪ ಮಾಡಿ ದೇವತೆಗಳನ್ನು ಕಾಣುತ್ತಾನೆ. ಇಂದ್ರದೇವರ ಹತ್ರ ಹೋದನಂತೆ. ಅವ್ರು ಹೇಳ್ತಾರೆ, ಆಯಿತು ನೀನೊಂದು ಕೆಲಸ ಮಾಡು, ಒಂದು ಕ್ಷೇತ್ರವನ್ನು ಆಯ್ಕೊಂಡು ಬಿಟ್ಟು ಚೆನ್ನಾಗಿ ಉತ್ತು ಬಿಡು, ಅದಕ್ಕೊಂದು ಅನುಗ್ರಹ ಮಾಡ್ತೇನೆ, ಬೇಕಾದಷ್ಟು ಫಲ ಕೊಡಲಿ ಅಂತ ಹೇಳಿಬಿಟ್ರಂತೆ. ಆ ಜೋಶ ಒಂದು ನೇಗಿಲನ್ನು ಮಾಡಿಸಿಕೊಂಡ. ಉಳಿದಕ್ಕಲ್ಲ, ಈಗ ಉಳ್ಳಕ್ಕೆ ಎಂಥ ಎತ್ತು ಬೂದು ಉಪಯೋಗಿಸ್ಬೇಕೀಗ ಎತ್ತುಗಳನ್ನು ಯೋಚನೆ ಮಾಡಿ ರುದ್ರದೇವರ ಹತ್ರ ಹೋದನಂತೆ, ಶಿವನ ಹತ್ರ ಹೋದನಂತೆ. ಕೇಳಿಕೊಂಡಂತೆ, ಸ್ವಾಮಿ ನಾನೀಗ ನೇಗಿಲಿಂದ ಉಳ್ಳ ಕೆಲಸ ಮಾಡ್ತಾ ಇದ್ದೇನೆ, ದಯವಿಟ್ಟು ತಮ್ಮ ಎತ್ತು ಕೊಡಿ ಅಂತ ಕೇಳಿದನಂತೆ. ಅದು ಪೂರ್ತಿಯಲ್ಲ, ಮತ್ತೆ ಬಾಡಿಗೆ ಕೊಟ್ಟಾಗ ಸ್ವಲ್ಪ ಹೊತ್ತು ಕಾಲ ಮಾತ್ರ, ತೋಟ ಇನ್ಮೇಲೆ ನಂದಿ ಅವರು ಇಲ್ಲ ಅಂತಕೊಳ್ಳೋ ಕಾರಣ ಇಲ್ಲ, ಉಪಯೋಗಿಸ ಪೂರ್ತಿ ಕೊಡಿ ಅಂತ ಹೇಳಿದಾಗ ಅವ್ರು ಕೊಟ್ಟರಂತೆ. ಕೆಲಸ ಮುಗಿಸಿದಷ್ಟ ಕೊಡುವಂತೆ ವಾಪಸ್ ಕೊಟ್ಟು ಬಿಟ್ರಂತೆ. ತೊಗೊಂಡ್ಬಿಡ್ತಾನೆ, ಇನ್ನೊಂದು ಬೇಕಾಯ್ತಲ್ಲ, ಒಂದೇ ಎತ್ತಾಗಿ ಇನ್ನೊಂದು ಎತ್ತು ಬೇಕಲ್ಲ, ಇನ್ನೊಂದು ಎತ್ತು ಸಿಗಲೇ ಇಲ್ಲ. ಯಮದೇವರ ಹತ್ರ ಹೋದನಂತೆ ಪುಣ್ಯಾತ್ಮ, ಸ್ವಾಮಿ ನನಗೆ ನಿಮ್ಮ ಕೋಣ ಕೊಡ್ತೀರಾ, ಸ್ವಲ್ಪ ವ್ಯವಸಾಯಕ್ಕೆ ಬೇಕು ಅಂತ ಕೇಳ್ತಾನೆ. ಪಾಪ ಎರಡು ಮ್ಯಾಚಿಂಗ್ ನೋಡಿ, ಧರ್ಮ ಒಂದು, ವೃಷಭ ಒಂದು, ಕೋಣ ಒಂದು, ಎರಡು ಬಂತು. ರುದ್ರದೇವರ ವೃಷಭ, ಯವಧರ್ಮನ ಕೋಣ, ಎರಡನ್ನು ಕೂಡ ಇಸ್ಕೊಂಡು ಬಂದ. ಇವರು ಇನ್ನು ಕೊಟ್ಟರು, ಅದನ್ನು ಕೊಟ್ಟರು, ಬಂದು ನೇಗಿಲನ್ನು ಮಾಡಿ ಉಳ್ಳ ಶುರು ಮಾಡಿದರು. ಅದರಿಂದ ಉಳುತಾ ಇದ್ದಾನಂತೆ. ಆ ರೀತಿ ಉಳುತಾ ಉಳುತಾ ಹೋದಂತೆ ಅಲ್ಲಿ ಆ ಕ್ಷೇತ್ರ ಕುರುಕ್ಷೇತ್ರ ಅಂತ ಹೆಸರು ಬಂತಾನೆ. ಇದು ತಮಾಷೆ. ಈ ರುದ್ರದೇವರ ವೃಷಭ, ಯಮದೇವರ ಕೋಣ. ವೃಷಭ ಅಚ್ಚೆ ಬಿಳಿ ಬಣ್ಣದ ವಸ್ತು, ಅದು ಅಚ್ಚೆ ಬಿಳಿ ಬಣ್ಣದ್ದು ವೃಷಭ. ಈ ಕೋಣ ಬರೀ ಕರಿ ಬಣ್ಣದ್ದು ಕೋಣ, ಸರಿಯಾಗಿ ಆಗಿಬಿಟ್ಟಿದೆ. ಒಂದು ಅಚ್ಚೆ ಬಿಳಿ ಬಣ್ಣದ ಪಾಂಡವರು ಒಂದು ಕಡೆಗೆ, ಮುಂದೆ ಕೌರವರಂತ ಭಾರಿ ಭಾರಿ ಒಳಗೂ ಕಪ್ಪಿದ್ದ ಜನ ಆ ಕಡೆ, ಎರಡು ಮುಂದೆ ಸೇರೋದಕ್ಕೆ ಸೂಚನೆ ಆಗಿಬಿಡುತ್ತದೆ. ಒಂದು ಇಬ್ಬರು ಕಾಂಬಿನೇಷನ್ ಹೇಗಿದೆ ನೋಡಬೇಕು. ಮಹಾಭಾರತದ ಕೊನೆಗೆ ಯುದ್ಧ ನಡೀತಕ್ಕಂತಹ ಈ ಪರ್ವದೊಳಗೆ, ಸೌಪ್ತಿಕ ಪರ್ವದಲ್ಲಿ ಕಥೆಯೆಲ್ಲ ಬರುತ್ತೆ. ಕುರುಕ್ಷೇತ್ರವನ್ನು ಯಾರು ನಿರ್ಮಾಣ ಮಾಡಿದರು, ಯಾತಕ್ಕೆ ಮಾಡಿದ್ರು ಅಂತ ಕಥೆಯೆಲ್ಲ ಬರುತ್ತೆ. ಅವನು ಹೋಗ್ತಾ ಹೋಗ್ತಾ ಏನು ಮಾಡಿದನಂತೆ, ತನ್ನ ದೇಹವನ್ನೇ ತುಂಡು ಮಾಡಿ ಬಿಟ್ಲಕ್ಕೆ ಶುರು ಮಾಡಿದಂತೆ ಕುರುಕ್ಷೇತ್ರದಲ್ಲಿ. ಆಯಿ ಬೀಜ ಅಲ್ಲವನು. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಹೇಳಿದರಂತೆ, ಭಲೆ ಕುರುರಾಜ, ತುಂಬ ಸಾಹಸ ಮಾಡ್ತಾ ಇದ್ದಿ, ನಿಲ್ಲಿಸಿಬಿಡು, ಇನ್ಮೇಲೆ ಇದು ಪುಣ್ಯಕ್ಷೇತ್ರವಾಗಲಿ ಅಂತ ಹೊರ ಕೊಟ್ಟು ಬಿಡ್ತಾರೆ. ಇದು ಪುಣ್ಯಕ್ಷೇತ್ರವಾಗಲಿ. ಎಂಥ ಪುಣ್ಯಕ್ಷೇತ್ರವಾಗಲಿ ಅಂದರೆ ಮಹಾಭಾರತದಲ್ಲಿ ಹೇಳ್ತಾರೆ, ಈ ಕ್ಷೇತ್ರಕ್ಕೆ ಬಂದರೆ ಪುಣ್ಯ ಅಲ್ಲ, ಇಲ್ಲಿದ್ದರೆ ಪುಣ್ಯ ಅಲ್ಲ. ಕುರುಕ್ಷೇತ್ರದ ಮೇಲೆ ಬೀಸಿ ಬಂದ ಗಾಳಿ ನಮ್ಮ ಮೇಲೆ ಬೀಸಿದರೆ ನಮ್ಮ ಎಲ್ಲ ಪಾಪಗಳು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಆ ಗಾಳಿ ಬೀಸಿದರೆ ಸಾಕಂತ ಅಂತ ಒಂದು ಕ್ಷೇತ್ರ. ಕುರುಕ್ಷೇತ್ರದ ಧೂಳಿಗಳು ನಮ್ಮ ಮೇಲೆ ಬೀಸಿದರೆ ನಮ್ಮ ಜನ್ಮ ಜನ್ಮದ ಪಾಪ ಹೋಗಿಬಿಟ್ಟು ಎಷ್ಟು ಧೂಳಿ ನಮ್ಮ ಮೇಲೆ ದೇಹದ ಬೀಳುತ್ತೋ ಅಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸ ಮಾಡ್ತಾನಂತೆ ಮನುಷ್ಯ. ಎರಡರಲ್ಲಿ ಕೆಲಸ, ಎಲ್ಲ ಪಾಪನಾಶವನ್ನು ಮಾಡೋದು, ಸ್ವರ್ಗಕ್ಕೆ ಇರತಕ್ಕಂಥ ಪುಣ್ಯವನ್ನು ಕೊಡೋದು. ಇಂಥ ಶಕ್ತಿ ಬರಲಿ ಅಂತ ಅನುಗ್ರಹ ಮಾಡಿದರಂತೆ ಅವನು ಕೃತಾರ್ಥನಾಗಿಬಿಟ್ಟ. ಅವನು ಉದ್ದೇಶ ಇದ್ದಿದ್ದೇನು, ಪುಣ್ಯವನ್ನು ಜನ ಮಾಡಿ 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 ತುಂಬ ಬೇರೆ ಇರಬೇಕು ಅಂತ ಆತನ ಭಾವ. ಅಲ್ಲಿಂದ ಖುಷಿಯಿಂದ ಬಂದ, ಕುರುಕ್ಷೇತ್ರ ತಯಾರಾಯಿತು. ತಮಾಷೆ, ಆ ಕುರುಕ್ಷೇತ್ರದಲ್ಲಿ ಪರಿಣಾಮ ಆಗಿದ್ದು ಮುಂದೆ ಏನು, ಸ್ವಂತ ತನ್ನ ವಂಶದಲ್ಲೇ ಬಂದ ಜನಗಳು ಕಾದಾಡ್ತಕ್ಕಂಥ ಕ್ಷೇತ್ರ ಆಯಿತು. ಎಷ್ಟೋ ಜನ ಕಷ್ಟಪಟ್ಟು ಆಸ್ತಿ ಮಾಡ್ತಾರೆ ಪಾಪ ಹಿರಿಯರು, ಅದೇ ಆಸ್ತಿನೇ ಮಕ್ಕಳ ಜಗಳಕ್ಕೆ ಕಾರಣ ಆಗುತ್ತಾನೆ. ಕಷ್ಟಪಟ್ಟು ಮಾಡ್ತಕ್ಕಂಥ ಆಸ್ತಿ ಕೋರ್ಟ್ ಕಚೇರಿ ಹೋಗೋದೇ ಅದರಿಂದ ಪಾಪ. ತಂದೆ ತಾಯಿ ಆಸ್ತಿನೇ ಇಲ್ಲ, ಕೋರ್ಟ್ ಕಚೇರಿ ಹೋಗೋ ಚಾನ್ಸಸ್ಸೇ ಇಲ್ಲ, ಯಾಕಕ್ಕೆ ಹೋಗ್ಬೇಕು ಪಾಪ? ಯೋಚನೆ ಇಲ್ಲ. ಸ್ವಲ್ಪ ಆಸ್ತಿ ಇತ್ತೋ ಇಲ್ವೋ, ದುಡಿಯೋದಾರ ಗಲಾಟೆ ಮಾಡೋದಾರ ಆಗುತ್ತೆ. ದುಡಿದಿದ್ದವರು ಗಲಾಟೆ ಮಾಡೋದು ಇವರು. ಇವತ್ತು ಕುರುಕ್ಷೇತ್ರ ನಿರ್ಮಾಣವಾಯಿತು, ಅದೇ ವಂಶದ ಜನ ಪಾಂಡವರು ಕೌರವರು ಅಲ್ಲಿ ಹೋರಾಡ್ತಕ್ಕಂಥ ಸನ್ನಿವೇಶ ಬಂತು. ಮತ್ತೊಂದು ಆಶ್ಚರ್ಯ, ಅಲ್ಲಿ ಕುರುರಾಜ ಆ ರೀತಿ ಮಾಡಿದ. ಧರ್ಮ ವೃದ್ಧಿಗೆ ಅವಕಾಶವನ್ನು ಕಲಿಸಬೇಕು ಅಂತಕ್ಕಂಥ ಭಾವನೆ ಇತ್ತು. ಆದರೆ ವರ ಇತ್ತಲ್ಲ, ಅಲ್ಲಿ ಧರ್ಮಕ್ಕೆ ಜಯ ಸಿಗಬೇಕು ಅಂತ ಆತನ ಭಾವನೆ. ಕೊನೆ ಆತನ ಸಂಕಲ್ಪ ಏನಿತ್ತಂತೆ, ಧರ್ಮಕ್ಕೆ ಜಯ ಸಿಗಬೇಕು, ಅದಕ್ಕೋಸ್ಕರ ಮಾಡಿದ ಪುಣ್ಯಾತ್ಮ. ಕೋರ್ಟ್ ಕಚೇರಿ ಯಾತಕ್ಕೆ ಮಾಡಿರ್ತಾರೆ, ಅರ್ಹರಿಗೆ ನ್ಯಾಯ ಸಿಗಬೇಕು ಅಂತ ಮಾಡಿರ್ತಾರೆ. ಅರ್ಹರಿಗೆ ನ್ಯಾಯ ಸಿಗಬೇಕು ಅಂತ ಹೇಗೆ ನಮ್ಮ ಸರ್ಕಾರ ಈ ಕೋರ್ಟ್ಗಳ ವ್ಯವಸ್ಥೆ ಮಾಡಿದೆಯೋ ಹಾಗೆ ಕುರುರಾಜ ಧರ್ಮಿಷ್ಠರಿಗೆ ಜಯ ಆಗಬೇಕು ಅಂತ ಮಾಡಿದ್ದ. ಅದಕ್ಕೆ ಧರ್ಮಕ್ಷೇತ್ರ ಅಂತ ಹೆಸರಾಯಿತು. ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೋತ್ಸವ ಆ ಜಾಗಕ್ಕೆ ಬಂತು. ಅನೇಕರಿಗೆ ಗೊತ್ತಿಲ್ಲ, ಭೀಷ್ಮ ಪರಶುರಾಮರ ಯುದ್ಧವಾಯಿತು ಅಂತ ನಾವು ಕೇಳಿದ್ದೇವೆ. ಅಷ್ಟು ಅನೇಕರಿಗೆ ಗೊತ್ತಿರುತ್ತೆ, ಅದು ನಡೆದಿದ್ದೆಲ್ಲ ಗೊತ್ತೇನು. ಇದೇ ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧ ಅದು ಒಂದು. ಕುರುಕ್ಷೇತ್ರದಲ್ಲಿ ತುಂಬಾ ಯುದ್ಧಗಳು ನಡೆದಿದೆ, ಆ ದೊಡ್ಡ ಯುದ್ಧಗಳಲ್ಲಿ ಅದು ಒಂದು. ಜನ ಅದನ್ನು ಕೇಳಿಲ್ಲ, ಇನ್ನೊಂದನ್ನು ಕೇಳಿಲ್ಲ, ತಪ್ಪು ಕೇಳಿದ್ದಾರೆ. ಒಂದನ್ನು ಕೇಳಿಲ್ಲ, ಒಂದನ್ನು ತಪ್ಪು ಕೇಳಿದ್ದಾರೆ. ಕುರುಕ್ಷೇತ್ರ ನಡೀತು ತುಂಬಾ ಜನ ಗೊತ್ತಿಲ್ಲ, ತಪ್ಪು ಕೇಳಿರೋದೇನು ಗೊತ್ತಾ? ಯುದ್ಧದಲ್ಲಿ ಪರಶುರಾಮರು ಸೋತು ಬಿಟ್ರು, ದೊಡ್ಡ ತಪ್ಪಿದ್ದು ಒಂದು. ಭೀಷ್ಮ ಪರಶುರಾಮರ ಯುದ್ಧದಲ್ಲಿ ಪರಶುರಾಮರು ಸೋತರು ಅಂತ ಯಾವ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪರಶುರಾಮರು ಯಾರು ಗೊತ್ತೇನು? ಮತ್ಸ್ಯ ಕೂರ್ಮಃ ವರಾಹಸ್ಯ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ತೇದಶ. ಭಗವಂತನ 10 ಅವತಾರಗಳಲ್ಲಿ ಪರಶುರಾಮ ರೂಪ ಒಂದು. ಭೀಷ್ಮ ಎಲ್ಲಿ, ಪರಶುರಾಮರು ಎಲ್ಲಿ, ಜೊತೆಗೆ ಗುರುಗಳ ಜೊತೆಗೆ. ಅವರು ಸೋತು ಇವರಿಗೆಲ್ಲ ಸಂಭವ ಇಲ್ಲಾದ್ರೂ ಉಂಟೇನೋ? ಎಂದೆಂದೂ ಇಲ್ಲ. ತಪ್ಪು ಕಥೆ ಅದು ಒಂದು. ಮಹಾಭಾರತ ಓದಿಲ್ಲ ಜನಗಳು, ಭೀಷ್ಮರು ಗೆದ್ದಿದ್ದಲ್ಲ, ಭೀಷ್ಮರು ಸೋತಿದ್ದು, ಪರಶುರಾಮರೇ ಗೆದ್ದಿದ್ದದು ಒಂದು. ಜನ ಹೇಳ್ತಾರಲ್ಲ ಅಂತ ಕೇಳಿದ್ರೆ, ಜನ ಸಾವಿರ ಹೇಳ್ತಾರೆ, ಆದರೆ ನಡೆದಿದ್ದು ಮಾತ್ರ ಅಷ್ಟೇನೆ. ಮತ್ತೆ ಭೀಷ್ಮರು ಆಗ ಸೋತಬೇಕಾಗಿತ್ತು, ಸಾಯಬೇಕಾಗಿತ್ತು ಅಂತ ಕೇಳಿದ್ರೆ, ಇಲ್ಲ, ಭೀಷ್ಮರು ಅಲ್ಲಿ ಸೋತಿದ್ದೇ ನಿಜ, ಒಂದ್ ರೀತಿ ಗೆದ್ರಂತ ಅಷ್ಟೇನೆ. ಅದು ಪ್ರಸಂಗ ಬಂತು ಅಂತ ಹೇಳಿ ಭೀಷ್ಮರ ಕಥೆ ಮುಂದೆ ಬರಲೇಬೇಕಲ್ಲ, ಅದು ಪೂರ್ವಭಾವೇ ಹೇಳ್ತಿರೋದು ಅಷ್ಟೇ. ಭೀಷ್ಮರು ಮಹಾಪರಾಕ್ರಮಿಗಳು ಹೌದು, ಅದು ಪರಶುರಾಮನ ಗೆಲ್ತಕ್ಕಂಥ ಪರಾಕ್ರಮಿಗಳಲ್ಲ. ಅವರೇನ್ ಮಾಡಿದ್ರಂತೆ, ಭೀಷ್ಮ ಪರಶುರಾಮರ ಯುದ್ಧ ಪ್ರಾರಂಭವಾಗ್ತಾ ಇತ್ತು. ಆಗ ಇನ್ನೇನು ಯುದ್ಧ ಶುರು ಆಗಬೇಕು, ಭೀಷ್ಮರು ರಥದಿಂದ ಕೆಳಗಿಡಿದರಂತೆ, ತಮ್ಮ ಕವಚವನ್ನು ತೆಗೆದಿಟ್ಟರಂತೆ, ಕಿರೀಟವನ್ನು ತೆಗೆದಿಟ್ಟರಂತೆ ರಥದಲ್ಲಿ. ಆ ಶಸ್ತ್ರಾಸ್ತ್ರಗಳನ್ನು ಇಡ್ತಾರೆ, ಪಾದರಕ್ಷೆಗಳನ್ನು ಬಿಟ್ಟು ಬಿಡ್ತಾರೆ. ಅಲ್ಲೇನೆ ಪರಶುರಾಮ ರಥ ಹತ್ರ ಹೋಗ್ತಾರೆ. ಹೋಗಿಬಿಟ್ಟು 3 ಸುತ್ತು ಪ್ರದಕ್ಷಿಣೆ ಬರ್ತಾರೆ ರಥಕ್ಕೆ. ಸಾಷ್ಟಾಗ ನಮಸ್ಕಾರ ಮಾಡ್ತಾರೆ, ನನ್ನ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಪರಶುರಾಮದೇವರು ತಥಾಸ್ತು ಅಂತ ಹೇಳುತ್ತಾರೆ. ಯಾರಿಗೆ ಅದ್ರ ಲೆಕ್ಕ ಹಾಕಿ, ಯುದ್ಧಕ್ಕಿಂತ ಮುಂಚೆ ಸರೆಂಡರ್ ಆಗಿಬಿಟ್ಟು ನನ್ನ ಕಾಪಾಡಬೇಕು ಅಂತ ಕೇಳುತ್ತಾರೆ. ಗುರುಗಳ ಅನುಗ್ರಹ ಮಾಡ್ತಾರೆ. ಭಗವಂತ ಹೇಳ್ತಾರೆ, ನನ್ನನ್ನು ಆಶ್ರಯಿಸಿಬಿಟ್ರೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಶಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ವಾದಿನೇ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ. ರಾಮದೇವರ ಮಾತಿ, ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಹಂ. ಕೃಷ್ಣನಾಗಿ ಮಾತಾಡ್ತಾರೆ. ಶರಣಾಗತರಾದ್ರು ಭೀಷ್ಮರು, ಭಗವಂತ ಹೇಳಿದ ತಥಾಸ್ತು ಅಂತ ಹೇಳಿದರು. ಭೀಷ್ಮರು ಯುದ್ಧ ಶುರು ಮಾಡಿಬಿಟ್ರು. ಎಷ್ಟು ಹೊಡಿತಾ ಇದ್ದಾರೆ, ಪರಶುರಾಮರಿಗೆ ಏನೇನು ಆಗ್ತಾ ಇಲ್ಲ. ಪರಶುರಾಮರು ತಿರುಗಿ ಹೊಡಿತಾರೆ. ಹೇಗೆ ಹೊಡಿತಾರೆ ಗೊತ್ತಾ? ಇವರು ಆಗಬಾರದು ಅಂತ ಹೊಡಿತಾರೆ. ಪಾಪ ಕಾಲಿ ಬಿದ್ದು ಹೋಗಿದ್ದಾರಲ್ಲ, ಮಗು ತಾಯಿ ಜೋರಾಗಿ ಹೊಡೆಯುತ್ತೆ ಕಾಲಿಲೆ. ತಾಯಿ ಮಗುನೆಲ್ಲ ಹೊಡಿತಾಳೆ. ಪಾಪ ಮಗುವಿನ ಮಗುವಿಗೆ ತಾಯಿ ಮೇಲೆ ಭಾರಿ ಸಿಟ್ಟು, ಹಾಲಿಗೆಲ್ಲ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಹೊಡಿತಾ ಇರ್ತಾಳೆ ಪಾಪ. ಆದರೆ ತಾಯಿ ಮಾತ್ರ ನೆಲ್ಲ ಹೊಡಿತಾಳೆ ಮಗುವನ್ನ ಪಾಪ. ಅದೇ ರೀತಿ ಏನಾದ್ರೆ ತಾಯಿ ಹೊಡೆದ್ರೆ ಮಗು ಒಂದೇ ಏಟಿಗೆ ಹೋಗಿಬಿಡುತ್ತೆ ಅಷ್ಟೇ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭೀಷ್ಮರ ಪೆಟ್ಟು ಅರಿಯದ ಮಗುವಿನ ಪೆಟ್ಟು, ಭೀಷ್ಮ ಪರಶುರಾಮರ ಪೆಟ್ಟು ತಂದೆ ತಾಯಿಗಳ ಪೆಟ್ಟು. ಅದು ಒಂದು ಕರುಣೆಯಿಂದ ಮೆಲ್ಲ ಹೊಡಿತಾ ಇದ್ರಂತೆ. ದೇವತೆಗಳು ನೋಡಿದ್ರಂತೆ, 1 ದಿವಸ ಆಯ್ತು, 2 ದಿವಸ ಆಯ್ತು, 8 ದಿವಸ ಆಯ್ತು. ಅದು ನಿಜವಾದ ಡ್ರಾ ಅಂದ್ರೆ ಹಾಗಾಯ್ತು. ನಮ್ಮ ಸುಸೂಯ ಡ್ರಾಗಳಲ್ಲ, ಟೈಮ್ ಪಾಲ ಡ್ರಾ ಅಲ್ಲ. ಅದು ಒಂದು ನೋಡ್ತಾ ಇದ್ದಾರೆ, ಯುದ್ಧ ಮುಗಿತಾನೆ ಇಲ್ಲ, ಅವರು ಜೋರ ಹೊಡಿತಾ ಇಲ್ಲ, ಹೊಡಿಲಕ್ಕೆ ಆಗ್ತಾ ಇಲ್ಲ. ಬ್ರಹ್ಮಾದಿ ದೇವತೆಗಳು ಬಂದರಂತೆ, ಪರಶುರಾಮರು ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ಇದು ಕೊನೆ ಎಂದು ಅಂತ ಕೇಳುತ್ತಾರೆ. ನಿಮಗೆ ಕೈಲಾಗತ್ತೆ, ಹೊಡಿತಾ ಇಲ್ಲ. ಅದು ಕೈಲಾಗೋದಿಲ್ಲ, ಹೊಡೆಯೋದು ಬಿಡುತ್ತಾ ಇಲ್ಲ, ಏನು ಮಾಡಬೇಕೀಗ? ದಯವಿಟ್ಟು ನಮ್ಮ ಪ್ರಾರ್ಥನೆ ಇಷ್ಟೇ, ಯುದ್ಧ ನಿಲ್ಲಿಸಿಬಿಡಿ ಸಾಕು ಅಂದ್ರಂತೆ. ನಿಲ್ಲಿಸಿಬಿಟ್ರಂತೆ. ಅಷ್ಟೇ ನಡೆದಿದ್ದು ಮಹಾಭಾರತ ಹೇಳಿದ್ದು. ಅದನ್ನ ನಾವು ಇದನ್ನ ಕಥೆ ಕಟ್ಟಿ ಕಟ್ಟಿ ಅದನ್ನು ಪರಶುರಾಮರು ಸೋತರು, ಭೀಷ್ಮರು ಗೆದ್ದರು ಅಂತ ಏನೇನೋ ಮಾಡಿ ನೋಡಿದವರಿಗೆಲ್ಲ ತಪ್ಪು ಕಲ್ಪನೆ ಬರಹ ಮಾಡಿಬಿಟ್ಟಿದ್ದ. ತುಂಬಾ ತಪ್ಪದು ಒಂದು. ಪರಶುರಾಮ ಭೀಷ್ಮರ ಯುದ್ಧ ನಡೆದಿದ್ದಲ್ಲಿ ಕಥೆ ಯಾತಕ್ಕೆ ಹೇಳಿದೆ ಅಂದ್ರೆ, ಪರಶುರಾಮ ಕೃಷ್ಣನೇ ಪರಶುರಾಮ, ದಶಾವತಾರದಲ್ಲಿ ಒಂದು. ಭೀಷ್ಮರಿಗಾತ ಸೋಲ ವ್ಯಕ್ತಿಯಾಗಿದ್ರೆ ಅವನೇ ನಮಗೆ ಉಪದೇಶ ಮಾಡ್ತಾನೆ ಕೃಷ್ಣನಾಗಿ. ತಾನೇ ಸೋತ ವ್ಯಕ್ತಿ ನಮ್ಮನ್ನೇನು ಗೆಲ್ಲಿಸ್ತಾನೆ ಅಂತ ಪ್ರಶ್ನೆ ಬರೋದು? ಪ್ರಶ್ನೆಗೆ ಅವಕಾಶ ಇಲ್ಲ. ಪರಶುರಾಮರು ಸೋತಿಲ್ಲ, ಭೀಷ್ಮರು ಅನುಗ್ರಹ ಮಾಡಿದ್ದಾರೆ ಮಾತ್ರ. ಆಚಾರ್ಯ ಬರೀತಾರೆ, ಪರಶುರಾಮರು ಸೋತರು ಹೌದು, ಯಾತಕ್ಕೆ? ಅವರ ಪೆಟ್ಟಿಗೆ ಸೋಲಲಿಲ್ಲ, ಅವರ ಶಸ್ತ್ರಕ್ಕೆ ಸೋಲಲಿಲ್ಲ, ಅವರ ಭಕ್ತಿಗೆ ಸೋತರು ಅಂತ ಹೇಳುತ್ತಾರೆ. ಭಕ್ತಿಗೆ ಸೋಲ್ತಾರೆ ಹೊರತು ಇದಕ್ಕಲ್ಲ. ಭಗವಂತನ ಸೋಲ್ಸಕ್ಕಿರೋ ಒಂದೇ ಒಂದು ಆಯುಧ ಅಂದ್ರೆ ಭಕ್ತಿ ಮಾಡೋದೊಂದೇ ಅಂತ ಹೇಳ್ತಾರೆ. ಭಕ್ತಿ ಒಂದು ಮಾಡಿಬಿಟ್ರೆ ಭಗವಂತ ಸೋತು ಬಿಡ್ತಾನಂತ. ಮನವನಿತ್ತರೆ ತನ್ನ ನೀವನು, ದೇವರಿಗೆ ಮನಸ್ಸನ್ನು ಕೊಟ್ಟರೆ ಅವನು ತನ್ನನ್ನೇ ಕೊಟ್ಟು ಬಿಡ್ತಾನಂತೆ. ಅಷ್ಟು ಭಕ್ತವತ್ಸಲ ಪರಮಾತ್ಮ, ಇನ್ಯಾವುದು ದೇವರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ. ಭೀಷ್ಮರು ಈ ರೀತಿ ಸೋತು ಗೆದ್ದವರು ಪುಣ್ಯಾತ್ಮರು, ವಿರಜರಾಮರು ಸದಾ ಗೆದ್ದವರೇನೆ. ಆ ಎರಡನೇ ಯುದ್ಧ, ಇನ್ನೊಂದು ಯುದ್ಧ, ಚಿತ್ರಾಂಗದ ಅಂತ ಒಬ್ಬ ಗಂಧರ್ವ ಭೂಲೋಕಕ್ಕೆ ಬಂದ. ಆಗ ಇನ್ನೂ ಧೃತರಾಷ್ಟ್ರಾದಿಗಳು ಹುಟ್ಟಿರಲಿಲ್ಲ. ವಿಚಿತ್ರ ವೀರ ಇದ್ದ, ಅವನ ಅಣ್ಣ ಚಿತ್ರಾಂಗದನು ಇದ್ದ. ಸತ್ಯವತಿಯ 2 ಮಕ್ಕಳು, ಚಿತ್ರಾಂಗದ ಒಬ್ಬ ಮಗ, ವಿಚಿತ್ರ ವೀರ್ಯ ಒಬ್ಬ ಮಗ, ಶಂತನುವಿನಿಂದ ಹುಟ್ಟಿದವರು. ಆಗ ಚಿತ್ರಾಂಗದ ಮಹಾರಾಜ, ವಿಚಿತ್ರ ವೀರ್ಯ ಯುವರಾಜ. ಚಿತ್ರಾಂಗದ ಗಂಧರ್ವ ಬಂದ, ಕೇಳಿಕೊಂಡ, ಈ ಚಿತ್ರಾಂಗದನ್ನು ಕೇಳಿಕೊಂಡ. ನೋಡು ಚಿತ್ರಾಂಗದ, ನಾನೊಬ್ಬ ಗಂಧರ್ವ, ನನ್ನ ಹೆಸರು ಚಿತ್ರಾಂಗದ ಅಂತಿದೆ. ಇಡೀ ಜಗತ್ತಿನ ತುಂಬ ನಾನು ಸುತ್ತಿ ಬಂದಿದ್ದೇನೆ. ನನ್ನ ಹೆಸರಿನವ್ರು ಈಗ ಬೇರೆ ಯಾರೂ ಇಲ್ಲ. ಅದಕ್ಕೆ ಎರಡು ಕಾರಣ. ಇದ್ದವ್ರನ್ನ ಹೇಳೋದಿಷ್ಟೇ, ಇಲ್ಲ ಹೆಸರು ಬದಲಾಯಿಸಿಕೊಳ್ಳಿ, ಇಲ್ಲ ಯುದ್ಧ ಮಾಡಿ ಅಂತ ಕೇಳ್ತೇನೆ ನಾನು. ಅದು ಎಂಥವನು ಅಂದ್ರೆ ಹೆಸರು ಕೂಡ ಒಂದೇ ಇರಬೇಕಂತ, ಇನ್ನೊಬ್ರು ಹೆಸರು ಇರಬಾರ್ದಂತ. ಅಂತ ವ್ಯಕ್ತಿಯವನು ಚಿತ್ರಾಂಗದ ಒಬ್ಬನೇ ಇರಬೇಕು. ನಾನು ನನ್ನ ಜೊತೆ ಯುದ್ಧ ಮಾಡಿ ಸಾಯ್ತೀರೋ ಅದು ಹೆಸರು ಬದಲಾಯಿಸಿಕೊಂಡು ಬದುಕ್ತಿರೋ ಅಂತ ಚೇಂಜ್ ಆಫ್ ನೇಮ್ ಕೇಸ್ ಅದು. ಒಂದು ಹೆಸರು ಬದಲಾಯಿಸ್ತಿರೋ ಅಂತ ಕೇಳಿದ್ರೆ ನಾನು. ಅವನು ಎಂಥ ಮಹಾ ಎಷ್ಟೋ ದಿನ ಮಾಡ್ಕೊಂಡ್ಬಿಟ್ಟಿದ್ರೆ ಕೆಲಸನ, ಇವನು ಒಪ್ಪಲಿಲ್ಲ ಅಂತ. ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಾಣಕ್ಕೋಸ್ಕರ ನನ್ನ ಹೆಸರು ಬದಲಾಯಿಸ್ಕೋಬೇಕಾ? ನನ್ನ ಸಾಧ್ಯ ಇಲ್ಲ. ನಾನು ಭೀಷ್ಮರ ತಮ್ಮ, ನಾನು ಶಂತನುವಿನ ಮಗ, ಕ್ಷತ್ರಿಯೋಚಿತವಾದಂಥ ವೀರ ನಾನು. ಅದು ನಂದಾನಕ್ಕೆ ತಯಾರಿಲ್ಲ. ನಾನು ಯುದ್ಧವನ್ನೇ ಮಾಡ್ತೇನೆ ಅಂತ ಹೇಳಿಬಿಟ್ಟ. ಅದನ್ನು ನಾಮಾಂತರ ಮಾಡ್ಕೊಳ್ಳೋದು ತಯಾರಿಲ್ಲ ಅವನು. ನಾಮಾಂತರ ಮಾಡ್ಕೊಳ್ಳೋದು ತಯಾರಾಗಲಿಲ್ಲ. ನಮ್ಮ ಜನ ದುಡ್ಡು ಕಾಸಿಗೋಸ್ಕರ ದೇಶಾಂತರ, ಕರ್ಮಾಂತರ, ಕುಲಾಂತರ ಏನ್ ಬೇಕಾದ್ರೆ ಮಾಡಿಬಿಡ್ತಾರೆ. ಪಾಪ ಇವನ ಕಥೆ ಕೇಳಿಬಿಟ್ರೆ ಎಂಥ ಡೈಲಿ ಪ್ರಿನ್ಸಿಪಲ್ ಅಂತೇವಲ್ಲ ಅಂತ ಪುಣ್ಯಾತ್ಮ. ನನ್ನ ಹೆಸರು ಬದಲಾಯಿಸ್ಕೊಳ್ಳೋದಿಲ್ಲ, ಅದಕ್ಕೆ ನೀನೇ ಬದಲಾಯಿಸ್ಕೋ, ಅಥವಾ ಯುದ್ಧ ಮಾಡ್ತೇನೆ ಅಂತ ಹೇಳಿದನು. ಯುದ್ಧ ಶುರುವಾಯ್ತಂತೆ. 3 ವರ್ಷ ನಡೀತಂತೆ ಯುದ್ಧ, ಗಮನಿಸ್ಬೇಕು ನಾವು. 3 ವರ್ಷಗಳ ಕಾಲ ನಡೀತಾ ಇದೆ. ನಂಬೇಕಾದ ಕೆಳಾಗಿಲ್ಲ. ಇರಾಕ್ ಇರಾನ್ ಯುದ್ಧ ಎಷ್ಟು ದಿವಸ ನಡೀತು ಯೋಚನೆ ಮಾಡಿ ನೋಡಂತೆ. ವರ್ಷಗಟ್ಟಲೆ ಯುದ್ಧದಲ್ಲಿ ಇವತ್ತ ನೋಡ್ತಾ ಇದ್ದೇವೆ. 3 ವರ್ಷಗಳ ಕಾಲ ಯುದ್ಧ ನಡೀತಂತೆ. ಕೊನೆಗೆ ಅವನ ಗಂಧರ್ವ ಈ ತರ ಪಾಪ ಮನುಷ್ಯ ಲೋಕದಲ್ಲಿ ಇದ್ದವನಾದ್ದರಿಂದ ಶಕ್ತಿ ಕಡಿಮೆ ಆಗತ್ತೆ. ಕೊನೆಗೆ ಅವನು ಕೊಂದು ಹಾಕಿಬಿಡ್ತಾನೆ. ಅದು ನಡೆದಿದ್ದಲ್ಲಿ ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧ ಅದು. ಮತ್ತೊಂದು ಕುರುಕ್ಷೇತ್ರ ದಾಖಲೆಯ ಯುದ್ಧ ಅದು. ಅನಂತರ ನಡೀತಕ್ಕಂತ ದೊಡ್ಡ ಯುದ್ಧಗಳಲ್ಲಿ ಒಂದು ಈ ಯುದ್ಧ. ಕುರುಕ್ಷೇತ್ರ ಎಲ್ಲಿದೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಮನೆಯಲ್ಲೇ ಇರುತ್ತಾದ್ರಿಂದ ಬೇರೆ ಹುಡುಗ ಪ್ರಸಂಗ ಬರೋದಿಲ್ಲ. ಅವರು ಮನೆಯಲ್ಲೇ ಕುರುಕ್ಷೇತ್ರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪಾಪ ನಿಜವಾದ ಕುರುಕ್ಷೇತ್ರ ಇವತ್ತು ನಮಗೆ ಸಿಗುತ್ತೆ. ದೊಡ್ಡ ಜಾಗ ಅದು ಒಂದು ನೋಡಬೇಕಾದ್ರೆ ಎಷ್ಟು ಫಲವತ್ತಾದ ಭೂಮಿ ಅಂತ ಕೇಳಿದ್ರೆ ಅಲ್ಲಿ ಬೆಳೆ ಇಲ್ಲದೆ ಜಾಗನೇ ಇಲ್ಲ. ಅಲ್ಲಿ ಗಂಗಾ ಕೆನಾಲ್ ಹೋಗುತ್ತೆ ಮಧ್ಯೆ ಇವತ್ತೆ. ಮೊದಲು ಸರಸ್ವತಿ ನದಿ ಹರಿತಿತ್ತಂತಲ್ಲಿ, ಸರಸ್ವತಿ ನದಿ ಹರಿತಾ ಇಲ್ಲ. ಅಲ್ಲಿ ಗಂಗಾ ನದಿಯ ಒಂದು ದೊಡ್ಡ ಕಾಲುವೆ ಹರಿಯುತ್ತೆ. ಅಷ್ಟು ಫಲವತ್ತಾದ ಜಾಗ. ಗೀತೋಪದೇಶ ಮಾಡಿದ ಜಾಗ ಅಂತ ಒಂದು ಜಾಗ ತೋರಿಸ್ತಾರೆ. ಜ್ಯೋತಿ ಸರೋವರ ಅಂತಿದೆ ಅಲ್ಲಿ ತೋರಿಸ್ತಾರೆ. ಮತ್ತೆ ಭೀಷ್ಮರು ಶರಪಂಜ ಮಲಗಿದ ಜಾಗ ಅಂತ ತೋರಿಸ್ತಾರೆ. ಭೀಷ್ಮಕುಂಡ ಅಂತ ಹೆಸರು. ಅಭಿಮನ್ಯು ದೇಹ ಬಿಟ್ಟ ಜಾಗ ಅಂತ ತೋರಿಸ್ತಾರೆ. ಕರ್ಣ ನಿಧನಾದ ಜಾಗ ಅಂತ ತೋರಿಸ್ತಾರೆ. ರಾಜ ಕರ್ಣಕೆ ಕಿಲೆ ಅಂತ ಹೆಸರು ಅದಕ್ಕೆ. ಅನೇಕ ಜಾಗಗಳಲ್ಲಿ ತೋರಿಸ್ತಾರೆ. ಒಂದೊಂದು ಜಾಗಕ್ಕೂ 10-20 ಕಿಲೋಮೀಟರ್ ದೂರ ಇದೆ. ಎಷ್ಟು ದೊಡ್ಡದಾಗಿತ್ತು ಯೋಚನೆ ಮಾಡಬೇಕಾದ್ರೆ. ಕುರುಕ್ಷೇತ್ರ ಅನೇಕ ಬೈಲುಗಳಷ್ಟು ವ್ಯಾಪ್ತಿಯ ದೊಡ್ಡ ರಣರಂಗ ಅದು. ಒಂದು 18 ಅಕ್ಷೋಹಿಣಿ ಸೇನೆ ಅಕಾಮಡೇಟ್ ಆಗ್ತಾ ಇತ್ತು ಅಂತ ಕೇಳಿದ್ರೆ ಎಂಥ ದೊಡ್ಡ ರಣರಂಗ ಆಗಿರಬೇಕು ಅದು. 2 ಫಲವತ್ತಾದ ಶಸ್ತ್ರಕ್ಕೂ ಫಲವತ್ತು, ನಮ್ಮ ಊಟಕ್ಕೂ ಆಹಾರಕ್ಕೂ ಫಲವತ್ತಾದ ಭೂಮಿ ಅದು. ಒಂದು ಅನಂತರ ಪಾಣಿಪತ್ ಕದನ ಅಂತ ಕೇಳಿದಾಗ 1ನೇ ಪಾಣಿಪತ್ಯದ 2ನೇ ಪಾಣಿಪತ್ಯದ ಯುದ್ಧ ಹಿಸ್ಟ್ರಿಯಲ್ಲಿ ಓದಿರ್ತಾರೆ. ಕುರುಕ್ಷೇತ್ರಕ್ಕೆ ಹೊಂದಿಕೊಂಡಿರೋದೇ ಪಾಣಿಪತ್ ಅದು. ಆಗಿನ ಕಾಲ ಕುರುಕ್ಷೇತ್ರ ಸೇರಿದ್ದೇನೆ. ಇವತ್ತು ಪಾಣಿಪತ್ ಬೇರೆಯಾಗಿದೆ ಅಷ್ಟೇ.